ತನ್ನ ಮಗ ಸತ್ತ ಚಿಂತೆ, ತನ್ನ ಗಂಡ ಸತ್ತ ಚಿಂತೆ, ತನ್ನ ಅಪ್ಪ ಸತ್ತ ಚಿಂತೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಚಿಂತೆ. ದಿತಿಗೆ ತನ್ನ ಮಗ ಸತ್ತ ಅಂತ ಚಿಂತೆ, ಹಿರಣ್ಯಾಕ್ಷ ಸತ್ತ ಚಿಂತೆ ದಿತಿಗೆ ಒಂದು ರೀತಿಯಾದ. ತಾಯಿಯ ಕರುಳಿಗೆ ಎಷ್ಟು ವೇದನೆಯಾಗಿರಬೇಕು, ಲೋಕಕ್ಕೆ ಕಂಟಕ ಆಗಿರಲಿ, ಆದರೆ ತಾಯಿಯ ಕರುಳು ಕರುಳೆ. ಅದಕ್ಕೆ ತಾಯಿಗೆ ಇಡೀ ಜಗತ್ತಿಗೆ ಕಂಟಕ ಅಂತ ಅನಿಸುವುದಿಲ್ಲ. ತನ್ನ ಪ್ರೀತಿಯ ಬಳ್ಳಿ ಅಯ್ಯೋ ಕಡಿದು ಹೋಯ್ತಲ್ಲ ಅಂತ ನಮ್ಮಳ ಅವಳು ಮರಗ್ತಾಳೆ. ಹೆಂಡತಿಗೆ ಪ್ರಪಂಚಕ್ಕೆ ಇನ್ನೂ ಜನ ಇರಬಹುದು, ಆದ್ರೆ ಹೆಂಡತಿಗೆ ಗಂಡ ಒಬ್ಬನೇ. ಹಾಗಾಗಿ ಇನ್ನೊಬ್ಬ ನನಗೆ ಗಂಡ ಇಲ್ಲಲ್ಲ, ಇನ್ನು ಗಂಡಾಂತರನೇ ಅಲ್ವಾ, ನಾನು ಹೇಗೆ ಬದುಕಬೇಕು ಅಂತ ಋಷಭಾನುವಿನ ಚಿಂತೆ. ಮಕ್ಕಳ ಚಿಂತೆ, ಅಯ್ಯೋ ಏನನ್ನಾದರೂ ನಾವು ಸಂತೆ ಮಾರ್ಕೆಟ್ಗೆ ಹೋಗಿ ಇಟ್ಕೊಂಡು ಬರ್ಬೋದು, ಒಂದು ಅಪ್ಪ ಬೇಕು ಅಂದ್ರೆ ತರಲಿಕ್ಕೆ ಸಾಧ್ಯ ಅಂತ, ಆದ್ರಿಂದ ಏನು ಮಾಡಬೇಕು ಅಂತ ಚಿಂತೆ. ಹೀಗೆ ತಾಯಿ, ಹೆಂಡತಿ, ಮಕ್ಕಳು ಒಟ್ಟಿಗೆ ಸೇರಿ ಅಳತಾ ಇದ್ದಾರೆ. ಹಿರಣ್ಯಕಶಿಪುವಿನ ಜವಾಬ್ದಾರಿ ಎಷ್ಟಿದೆ ನೋಡಿ, ಇವರನ್ನೆಲ್ಲ ಸಮಾಧಾನ ಮಾಡಬೇಕು. ಮೊದಲು ಒಳಗಿನ ಸಮಸ್ಯೆ ಪರಿಹಾರ ಮಾಡಬೇಕು, ಆಮೇಲೆ ಹೊರಗಿನ ಸಮಸ್ಯೆ ಪರಿಹಾರ ಮಾಡಬೇಕು, ಆಮೇಲೆ ತನ್ನ ವೈಯಕ್ತಿಕ ಸಮಸ್ಯೆಯನ್ನು ಮತ್ತೆ ಪರಿಹಾರ ಮಾಡಬೇಕು. ಇಷ್ಟೆಲ್ಲ ಸಮಸ್ಯೆಗಳ ಸುರಿಮಳೆ ನೋಡಿ, ಎಷ್ಟು ಟೆನ್ಷನ್ನ ಕಾಲ. ಇಂತಹ ಕಾಲದಲ್ಲಿಯೂ ಕೂಡ ಹಿರಣ್ಯಕಶಿಪು ಪ್ರವಚನವನ್ನು ಬಿಟ್ಟಿಲ್ಲ. ಅವನು ಕೂಡಿಸಿದ, ಯಾರ್ಯಾರು ಅಳ್ತಾರೆ ಅವರನ್ನೆಲ್ಲ ಕೂಡಿಸಿದ, ಬನ್ನಿ ಎಲ್ಲ ಕೂಡಿ ಅಂತ ಹೇಳಿದ. ತಾಯಿಯನ್ನು ಕೂಡಿಸಿದ, ತನ್ನ ಅತ್ತಿಗೆಯನ್ನು ಕೂಡಿಸಿದ, ತನ್ನ ಮಕ್ಕಳ ಸ್ಥಾನದಲ್ಲಿ ಇದ್ದವರನ್ನು ಕೂಡಿಸಿದ. ಕೂಡಿಸಿ ಪ್ರವಚನ ಪ್ರಾರಂಭ ಮಾಡಿದ. ಎಂತಹ ಪ್ರವಚನ ಮಾಡಿದ, ಅವನು ಹೇಳಿದ್ದು ಪ್ರಾರಂಭ ಮಾಡಿದ್ದೇ ಹಾಗೆ, ಅಂಬಾ ಹೇ ವಧೂ ಪುತ್ರಾಹ ವೀರಂ ಮಾ ಶೋಚಿತುಂ ಅರ್ಹತ. ಅಯ್ಯೋ ನೀವು ಅಳುವುದ, ಯಾರ ಬಗ್ಗೆ ಅಳ್ತಾ ಇದ್ದೀರಿ? ಒಬ್ಬ ಪುಕ್ಕ ಸತ್ರೆ ಅಳಬೇಕು, ಒಬ್ಬ ಭೀತ ಭಯಗ್ರಸ್ತನಾದವ ಸತ್ರೆ ಅಳಬೇಕಷ್ಟೇ. ವೀರಂ ವೀರನಾದವ, ಅದು ಎಲ್ರಿಗೂ ಸಂಬಂಧ ಪಟ್ಟದ್ದು. ತಾಯಿಗೂ ಮಗ ಆಗಿದ್ರೂ ಲೋಕದಲ್ಲಿ ವೀರನೇ ಸರಿ, ಹೆಂಡತಿಗೂ ಕೂಡ ಗಂಡನಾಗಿದ್ರೂ ಕೂಡ ವೀರ ಎಂಬುದು ಸಮಾನನೇ. ಮಕ್ಕಳಿಗೆ ಅಪ್ಪ ಅಂತ ಆಗಿದ್ರೂ ಕೂಡ ವೀರತ್ವವನ್ನು ಮರೆತು ಬಿಡಲಿಕ್ಕೆ ಸಾಧ್ಯ ಇಲ್ಲ. ವೀರಂ ಮಾ ಶೋಚಿತಂ ಅರ್ಹತ, ವೀರ ಅದರಿಂದ ಸತ್ತಿದ್ದಾನೆ ಎಂಬುದನ್ನು ಮರೆತು ಬಿಟ್ಟು ಇಡೀ ಜಗತ್ತನ್ನು ಗೆದ್ದಿರತಕ್ಕಂತಹ ದೇವರತ್ರ ಒಬ್ಬನೇ ಜಗಳಾಡಿದ್ದಾನೆ ಅಂತಂದ್ರೆ ಅವನ ಸಾಮರ್ಥ್ಯ ಎಷ್ಟು ಅಂತ ನೀವು ಚಿಂತನೆ ಮಾಡಿ. ವೀರಂ ವೀರ ಮರಣವನ್ನು ಪಡೆದಿದ್ದಾನೆ, ಅದರಿಂದ ಸಂತೋಷ ಪಡಬೇಕಾದ್ದು ನನ್ನ ಮಗ, ನನ್ನ ಗಂಡ, ನನ್ನ ಅಪ್ಪ ವೀರ ಮರಣವನ್ನು ಪಡೆದಿದ್ದಾರೆ, ಸಂತೋಷ ಪಡೋದು ಬಿಟ್ಟು ಅಳ್ತಾ ಇದ್ದೀರಲ್ಲ, ನಿಮಗೆ ಬುದ್ಧಿ ಉಂಟಾ ಅಂತ ಕೇಳ್ತಾನೆ. ಅಂಬಾ ಅಂಬಾ ಹೇ ವಧೂ ಹೇ ಪುತ್ರಾಹ ಶೂರಂ ಶೋಚಿತಂ ಮಾರ್ಹತ, ವೀರನ ಬಗ್ಗೆ ದುಃಖ ಪಡುವಂತಹದ್ದು ಅನ್ಯಾಯ. ಛೇ, ಒಂದು ವೇಳೆ ಆ ಹಿರಣ್ಯಾಕ್ಷ ಇದ್ರೆ ತಲೆ ಪಡ್ಕೊಳ್ತಿದ್ದ. ನೀವು ಅಳುದನ್ನು ನೋಡಿ, ಒಬ್ಬ ವೀರ ಸತ್ರೆ ನಾವು ಸಂತೋಷ ಪಡಬೇಕಾದ್ದು, ಸ್ವಾಗತ ಮಾಡಬೇಕಾಗಿರತಕ್ಕಂತಹದ್ದು. ಶತ್ರುಣಂ ವಧಃ ಈಪ್ಸಿತಃ ಅಂತ ಹೇಳ್ತಾರೆ, ವೀರರಿಗೆ ಇಂತಹ ವಧ ಅತ್ಯಂತ ಇಷ್ಟವಾದ್ದು, ಹಿರಣ್ಯಾಕ್ಷ ಬಯಸಿ ಪಡೆದಿರತಕ್ಕಂತಹದ್ದು. ಯಾಕೆ ಅಂತಂದ್ರೆ ರಿಪೋಹು ಅಭಿಮುಖೇ ವಧಃ, ರಿಪುವಿನ ರಿಪೂಣ ರಿಪೋಹು ಅಭಿಮುಖೇ ಶ್ಲಾಘ್ಯ, ರಿಪುವಿನ ಮುಂಭಾಗದಲ್ಲಿ ಸಾಯುವುದು ಅದು ಶ್ಲಾಘ್ಯವಾದ್ದು, ಎಲ್ಲರೂ ಪ್ರಶಂಸನೆ ಮಾಡ್ತಾರೆ. ನೋಡು ನಿನ್ನ ಅಪ್ಪ ಶತ್ರು ಅನ್ನೋದಕ್ಕಿಂತ, ಇವತ್ತಿನ ವಾರ್ತಾಪತ್ರಿಕೆ ಓದಿದ್ದೀರಾ, ಮುಖಪುಟದಲ್ಲಿ ನಿನ್ನ ಅಪ್ಪನ ಫೋಟೋ ಇದೆ ನೋಡಿ, ಸಂತೋಷ ಪಡಿ ಅಂತ ಹೇಳ್ತಾನೆ. ಬದುಕಿದ್ರೆ ಹೆಸರು ಬರ್ತಿರ್ಲಿಲ್ಲ, ಸತ್ತದ್ರಿಂದ ಬಂತು. ಹೇಗೆ ಸತ್ತದ್ದು? ಯಾವುದೋ ಆತ್ಮಹತ್ಯೆ ಮಾಡಿಕೊಂಡು ಸತ್ತಿದ್ರೆ ಅವನು ಮಹಾತ್ಮನ ಆಗ್ತಿರ್ಲಿಲ್ಲ. ಯಾಕೆ ಮಹಾತ್ಮನಾದ? ವೀರ ಮರಣವನ್ನು ಪಡೆದಿದ್ದಾನೆ, ಆದ್ರಿಂದ ಸಂತೋಷ ಪಡಬೇಕಾದ್ದು, ದುಃಖ ಪಡುವುದಲ್ಲ, ದುಃಖವನ್ನು ಬಿಟ್ಬಿಡಿ. ಹಿರಣ್ಯಕಶಿಪು ಮುಂದುವರಿಸಿ ಹೇಳ್ತಾನೆ, ಯಾರ ಬಗ್ಗೆ ನೀವು ದುಃಖ ಪಡೋದು? ಶರೀರನ ಅದು ಹೋಗುವಂತಹದ್ದೇ, ಆತ್ಮನ ಬಗ್ಗೆ ದುಃಖನ? ಛೇ, ಪ್ರಪಾಯಾಂ ಅವನು ಹೇಳ್ತಾನೆ, ಅದು ಭೂತಾನಾಂ ಯ ಸಂವಾಸ ಪ್ರಪಾಯಾಮಿ ವಸುವೃತೆ, ಅವನು ಹೇಳೋ ಪ್ರಾರಂಭನೇ ಹಾಗೆ ಮಾಡ್ತಾನೆ. ದೈವೇನ ಏಕತ್ರ ನೀತಾನಾಂ ಉನ್ನೀತಾನಾಂ ತಥಾ ಅದ್ರುವ, ದೈವೇನ ಏಕತ್ರ ಉನ್ನೀತಾನಾಂ ಉನ್ನೀತಾನಾಂ ಭೂತಾನಾಂ ಯ ಸಂವಾಸ, ಪ್ರಾಣಿಗಳು ನಾವು ಒಟ್ಟಿಗೆ ಸೇರ್ತೇವೆ, ಒಂದು ಮನೆಯಲ್ಲಿ ಸೇರ್ತೇವೆ, ಗಂಡ ಹೆಂಡತಿ ಅಪ್ಪ ಮಗಳು ಮಗ ಅಂತ ಒಟ್ಟಿಗೆ ಸೇರ್ತೇವೆ, ಸಹಜವಾದ್ದು. ಭೂತಾನಾಂ ಯ ಸಂವಾಸ, ಪ್ರಾಣಿಗಳು ಒಟ್ಟಿಗೆ ಸೇರ್ತಾರೆ. ಅದು ಹೇಗೆ ಅಂತಂದ್ರೆ ಪ್ರಪಾಯಾಮಿವ ಸುವೃತೆ ಅಂತ, ಪ್ರಪಾ ಅಂತಂದ್ರೆ ಕುಡಿಯುವ ಶಾಲೆ, ಈಗಿನ ಭಾಷೆಯಲ್ಲಿ ಹೇಳಬೇಕಾದ್ರೆ ಹೋಟೆಲ್ ಮೋಟೆಲ್, ಅಲ್ಲಿ ಒಟ್ಟಿಗೆ ಸೇರ್ತಾರೆ, ಎಲ್ಲ ಸೇರ್ತಾರೆ ಒಟ್ಟಿಗೆ. ಅದು ಇಲ್ಲಿದ್ದವರು ಯಾರು ಅಲ್ಲ, ಹೇಳಿದ್ದು ಸೇರುವವರು ಸೇರ್ತಾರೆ. ನಾವು ನೋಡ್ತೇವೆ, ಸೇರುವುದನ್ನು ನೋಡ್ತೇವೆ. ಒಟ್ಟಿಗೆ ಸೇರ್ತಾರೆ, ಸ್ವಲ್ಪ ಹೊತ್ತು ಕೂತ್ಕೊಳ್ತಾರೆ, ಕೂತ್ಕೊಂಡು ಆಮೇಲೆ ಅವರವರ ಇಷ್ಟಕ್ಕೆ ಅವರವರು ಹೋಗ್ತಾರೆ. ಹೋಗುವಾಗ ಯಾರಾದ್ರೂ ಅಳ್ತಾರ, ಅಯ್ಯೋ ನನ್ನನ್ನು ಬಿಟ್ಟು ಹೋಗ್ತೀಯ ಅಂತ ಯಾರಾದರೂ ಅತ್ತದ್ದುಂಟ? ಹೋಟೆಲ್ ಬಿಟ್ಬಿಡೋಣ, ನಾವು ಊಟಕ್ಕೆ ಸೇರ್ತೇವೆ, ನಾಲ್ಕು ಜನ ಒಟ್ಟಿಗೆ ಸೇರ್ತೇವೆ, ಊಟ ಒಟ್ಟಿಗೆ ಊಟ ಮಾಡ್ತೇವೆ. ಊಟ ಆದ ಮೇಲೆ ಕೈ ತೊಳ್ಕೊಂಡ ಮೇಲೆ ಮನೆಗೆ ಹೋಗ್ತಾರೆ, ಅಯ್ಯೋ ಮನೆಗೆ ಹೋಗ್ತೀರಾ ಅಂತ ಯಾರಾದ್ರೂ ಅಳ್ತೀರಾ, ಸಂತೋಷ ಆಯ್ತರಿ ಅಂತ ಕಳಿಸಿ ಕೊಡ್ತೇವೆ ಸಂತೋಷದಿಂದ ಹೊರತು ಅದ್ರಲ್ಲಿ ದುಃಖ ಪಡುವಂತಹದ್ದಿಲ್ಲ. ಅದನ್ನು ಹೇಳ್ತೇನೆ ಹಿರಣ್ಯಕಶಿಪು, ಪ್ರಪಾಯಾಮಿಮ, ಒಂದು ಒಟ್ಟಿಗೆ ಊಟಕ್ಕೆ ಕೂತರೆ, ಒಟ್ಟಿಗೆ ಕುಡಿಲಿಕ್ಕೆ ಅಂತ ನಾವು ಸೇರಿದರೆ, ಅಲ್ಲಿ ಬಿಟ್ಟು ಹೋಗುವಾಗ ಒಬ್ಬರಿಗೊಬ್ಬರು ಅಳುವ ಪ್ರಶ್ನೆನೇ ಇಲ್ಲ. ಇದು ಸಹಜವಾದ ಪ್ರಕ್ರಿಯೆ. ನಾಳೆ ಇನ್ನೊಬ್ಬ ಒಟ್ಟಿಗೆ ಸೇರ್ತಾನೆ, ನಾಡ್ದು ಇನ್ನೊಬ್ಬ ಒಟ್ಟಿಗೆ ಸೇರ್ತಾನೆ, ಅದಕ್ಕೆ ಅಳುವುದು ಯಾಕೆ? ಅಳುವ ಪ್ರಸಂಗನೇ ಇಲ್ಲ. ಎಲ್ರಿಗೂ ಪರ್ಮನೆಂಟ್ ವಾಸ ಅಂತ ಎಲ್ಲಿಯಾದ್ರೂ ಇದ್ರೆ ಅಳಬೇಕಾಗ್ತದೆ. ಶಾಶ್ವತವಾಗಿರತಕ್ಕಂತಹ ವಾಸ ಎಲ್ಲಿಯೂ ಇಲ್ಲ. ಯಾಕೆ ಅಂತಂದ್ರೆ ದೈವೇನ ಏಕತ್ರ ಉನ್ನೀತಾನ ತಥಾ ನೀತಾನ ಅದ್ರುವ. ಅದು ದೈವ. ದೈವ ಅಂದ್ರೆ ಯಾವುದೂ ಆಗ್ಬೋದು, ಅದೃಷ್ಟನೂ ಆಗ್ಬೋದು, ಸರ್ವೋತ್ತಮವಾದ ದೇವತಾಶಕ್ತಿಯೂ ಆಗ್ಬೋದು. ಎರಡು ಜೀವ ಇದೆ ಹಿರಣ್ಯಕಶಿಪಿನ ಹತ್ರ, ಯಾವುದು ಮಾತಾಡುತ್ತೆ ಅಂತ ಗೊತ್ತಿಲ್ಲ. ಕೆಟ್ಟದ್ದು ಮಾತಾಡ್ತಿದೆ ಅಂತ ಇಟ್ಟುಕೊಂಡ್ರೆ ದೈವೇನ, ಅವರವರ ಪ್ರಾರಬ್ಧ ಅವರವರ ಅದೃಷ್ಟ ಹೇಗುಂಟೋ ಹಾಗೆ. ಅದರಲ್ಲಿ ಜಯ ಮಾತಾಡ್ತಾನೆ ಅಂತ ಇಟ್ಟುಕೊಂಡ್ರೆ ದೈವೇನ, ಸರ್ವೋತ್ತಮನಾದ ಭಗವಂತ ಎಲ್ಲಿಗೆ ತಂದು ಬಿಡ್ತಾನೆ ಅಲ್ಲಿ ಚೆನ್ನಾಗಿರ್ತಾನೆ. ಉನ್ನೀತಾನ ಎಲ್ಲಿ ಗೆಳ್ಕೊಂಡು ಹೋಗ್ತಾನೆ ಹೋಗ್ಬೇಕಷ್ಟೇ. ಅದರಿಂದ ಆ ಸರ್ವೋತ್ತಮ ಶಕ್ತಿಗೆ ಬಿಟ್ಟಿರತಕ್ಕಂತಹದ್ದು ಅಮ್ಮ ನೀನು ಅಳುದು ಯಾಕೆ ಅಂತ ಸಮಾಧಾನ ಮಾಡ್ತಾನೆ ಹಿರಣ್ಯಕಶಿಪು. ಮುಂದುವರಿಸಿ ಹೇಳ್ತಾನೆ, ಯಾವುದರ ಜೊತೆಗೆ ಸಹವಾಸ ಶಾಶ್ವತ? ಈ ಜೀವರಾಶಿಗಳ ಜೊತೆಗೆ ಸಹವಾಸ ಶಾಶ್ವತ ಅಲ್ವೇ ಅಲ್ಲ. ಯಾಕೆಂದ್ರೆ ಅವುಗಳೇ ಅಶಾಶ್ವತ, ಅವುಗಳ ಜೊತೆಗೆ ವಾಸ ಶಾಶ್ವತ ಆಗುದು ಹೇಗೆ? ಮತ್ತೆ ಯಾರ ಜೊತೆಗೆ ವಾಸ ಮಾಡಬೇಕು? ನಿತ್ಯ ಆತ್ಮ ಶುದ್ಧ ಅವ್ಯಯ ಸರ್ವವಿತ್ ಸರ್ವಗಪ್ಪರ ದತ್ತೇಸೋ ಆತ್ಮನೋ ಲಿಂಗಂ ಮಾಯಯ ವಿಸೃಜನ್ ಗುಣಾನ್. ಎಂತಹ ಮಾತು ಹೇಳ್ತಾನೆ. ಎರಡು ಜೀವ ಇದೆ ಇದರಲ್ಲಿ, ಒಂದು ಒಳ್ಳೆಯ ಜೀವ, ಒಂದು ಕೆಟ್ಟ ಜೀವ. ಒಳ್ಳೆಯ ಜೀವ ಕೆಟ್ಟ ಜೀವ ಹೇಳುತ್ತೆ, ನಿತ್ಯ ಅವ್ಯಯ ಶುದ್ಧ. ನೀನು ಯಾರ ಬಗ್ಗೆ ಅಳೋದು? ಹಿರಣ್ಯಾಕ್ಷರ ಬಗ್ಗೆ ಅಳ್ತೀಯ? ಛೇ ಅಳಬೇಡ, ಅವನು ನಿತ್ಯ ಪರ್ಮನೆಂಟ್. ಹಿರಣ್ಯಾಕ್ಷರ ಕೀರ್ತಿ ಇವತ್ತು ಇದೆ, ಅವನ ಹೆಸರು ಇದೆ, ಅವನು ಯಾರೂ ಮರೀಲಿಕ್ಕಾಗುವುದಿಲ್ಲ. ಯಾರ್ಯಾರು ಭಾಗವತ ಹೇಳ್ತಾರೆ ಹೇಳಿಸ್ತಾರೆ ಅವ್ರು ಹೇಳಲೇಬೇಕು. ಹಿರಣ್ಯಾಕ್ಷ ಕೆಟ್ಟವ ಅಂತ ಹೇಳುವಾಗಾದ್ರೂ ಹಿರಣ್ಯಕಾಶನ ಕೇಳಬೇಕು. ಇಷ್ಟು ಜನ ಹೇಳ್ತಾರೆ ಅಂದ್ರೆ ನಿತ್ಯ ಪರ್ಮನೆಂಟ್ ಅವ ಹಿರಣ್ಯಾಕ್ಷ. ಅವನು ನಿತ್ಯ, ಅವನು ಆತ್ಮ, ಎಲ್ರಿಗೂ ಬೇಕಾದವ. ಅದನ್ನು ಬಿಟ್ಟು ಬರೀ ವರಾಹದೇವರ ಕತೆ ಹೇಳಿ ಅಂದ್ರೆ ಹೇಳಲಿಕ್ಕಾಗುವುದಿಲ್ಲ. ಭಾಗವತ ಅವನನ್ನು ಹಿರಣ್ಯಾಕ್ಷ ನನಗೆ ಬೇಡವಾದವ, ಅದನ್ನು ಬಿಟ್ಟು ಕತೆ ಹೇಳಿ ಅಂದ್ರೆ ಹೇಳಲಿಕ್ಕಾಗುವುದಿಲ್ಲ. ಅವ್ಯಯ ಶುದ್ಧ, ಅವನಂತ ಮಹಾತ್ಮ ಎಲ್ಲಿ ಸಿಗ್ತಾನೆ? ಎನ್ನಾದ್ರೂ ಕೆಟ್ಟದಿದ್ರೆ ಅದು ವಿಷ್ಣುವಿನ ದೋಷ, ವರಾಹನ ದೋಷ. ನನ್ನ ಸಹೋದರ ಅವನು ಶುದ್ಧ ಆತ್ಮ, ಅವನು ಎಲ್ಲ ಗೊತ್ತಿತ್ತು. ತಾನು ಸಾಯ್ತೇನೆ ಅಂತ ತಿಳ್ಕೊಂಡೇ ಬಂದಿರತಕ್ಕಂಥದ್ದು ಸರ್ವವಿತ್. ಎಷ್ಟು ಕಡೆ ಸರ್ವಗ, ಎಂತಹ ಶಕ್ತಿ! ನೀರಿನ ಒಳಗೆ ಹೋಗಿ ಭೂಮಿಯನ್ನು ಮಡಚಿ ಇಡಬೇಕಾಗಿದ್ರೆ ಎಂತಹ ಶಕ್ತಿ ಅವನು! ಸರ್ವಗ ಪರಹ. ಅಮ್ಮ ನಿನ್ನ ಮಗ ಸಾಮಾನ್ಯ ಅಲ್ಲ, ಋಷಭಾನು ಅತ್ತಿಗೆ ನಿಮ್ಮ ಗಂಡ ಸಾಮಾನ್ಯ ಅಲ್ಲ, ಮಕ್ಕಳೇ ಅವನು ನಿಮ್ಮ ಅಪ್ಪ ಸಾಮಾನ್ಯ ಅಲ್ಲ, ಪರಹ ಲೋಕ ವಿಲಕ್ಷಣನಾದವ. ಅವನ ಬಗ್ಗೆ ಚಿಂತೆ ಮಾಡಬೇಡಿ. ದತ್ತೇತು ಆತ್ಮನಃ ಲಿಂಗಂ, ಅವನ ಶರೀರವನ್ನು ಧಾರಣೆ ಮಾಡಿದ್ದಾನೆ, ಶರೀರವನ್ನು ಬಿಟ್ಟುಬಿಟ್ಟ, ನೀ ಯಾಕೆ ಚಿಂತೆ ಮಾಡ್ತೀರಿ? ಅದರಲ್ಲಿ ಒಬ್ಬ ಒಳ್ಳೆಯ ಜೀವ ಇದೆ, ಜಯ ಇದ್ದಾನೆ, ಅವನು ಉಪದೇಶ ಮಾಡ್ತಾನೆ. ಎಷ್ಟು ಒಳ್ಳೆಯ ಉಪದೇಶ! ಉಪನಿಷತ್ತಿನ ಚಿಂತನೆಯನ್ನು ಅವನು ಮುಂದೆ ಇಡ್ತಾನೆ. ನಿತ್ಯ ಅವ್ಯಯ, ನಿತ್ಯ ಆತ್ಮ ಅವ್ಯಯ ಶುದ್ಧ ಸರ್ವವಿತ್ ಸರ್ವಗಪ್ಪರ. ಅವನು ಹೇಳ್ತಾನೆ, ಯಾರ ಜೊತೆಗೆ ವಾಸ ನಿತ್ಯ? ಭೂತಾನಾಂ ಇಹ ಸಂವಾಸ. ಜೀವರಾಶಿಗಳ ಜೊತೆಗೆ ವಾಸ ಅದು ಪರ್ಮನೆಂಟ್ ಅಲ್ಲ, ಅದು ಅಶಾಶ್ವತ. ಆದರೆ ಆ ದೇವರಿದ್ದಾನಲ್ಲ ಸರ್ವೋತ್ತಮನಾದ ಭಗವಂತ, ಅವನ ಜೊತೆಗೆ ವಾಸ ಅದು ಶಾಶ್ವತವಾದ್ದು. ಯಾಕೆಂದ್ರೆ ಅವನು ನಿತ್ಯ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ. ಅವನು ನಿತ್ಯ, ನಿತ್ಯರಾದವರಲ್ಲಿಯೂ ನಿತ್ಯನಾದವ, ಪರ್ಮನೆಂಟ್ ಅಂದ್ರೆ ಅವ. ಯಾಕೆಂದ್ರೆ ಅವನು ಆತ್ಮ, ಆತ್ಮರಿಗೂ ಆತ್ಮನ ಸ್ಥಾನದಲ್ಲಿ ಇರುವವ, ಸ್ವಾಮಿಯಾದವ, ನಿಯಾಮಕನಾದವ, ಶರೀರವನ್ನು ಕೊಡುವವ, ಶರೀರವನ್ನು ಇಲ್ಲ ಅಂತ ಮಾಡುವವ ಅವ. ಹಾಗಾಗಿ ಅವನು ಪರ್ಮನೆಂಟ್. ಯಾಕೆಂದ್ರೆ ಅವನಿಗೂ ಶರೀರ ಬರುವುದು ಹೋಗುವುದು ಅಂತಾದ್ರೆ ಇನ್ನೊಬ್ಬ ಬರಬೇಕು ಅವನಿಗೆ ಶರೀರ ಕೊಡಲಿಕ್ಕೆ, ಇದು ಆಗುವಂತಹದ್ದಲ್ಲ. ಆದ್ರಿಂದ ಅವನು ಆತ್ಮ, ಎಲ್ರಿಗೂ ಸ್ವಾಮಿ. ಅವನಿಗೆ ಮತ್ತೆ ಶರೀರ ಅಂತ ಇಲ್ಲ, ಅವನೇ ಶರೀರ, ಅವನೇ ಶರೀರಿ, ಎಲ್ಲ ಅವನೇ. ಅವನಿಗೆ ಮತ್ತೊಂದು ಶರೀರ ಇಲ್ಲ, ಜ್ಞಾನಾನಂದಮಯನಾದ ಅವನೇ ಒಂದು ಶರೀರ. ಜ್ಞಾನಾನಂದಮಯವಾದ ಶರೀರವನ್ನು ಬಿಟ್ಟು ಹಾಕಿ ತೆಗೆಯುವ ಒಂದು ಅಂಗಿ ಶರೀರ ಅವನಿಗಿಲ್ಲ. ನಿತ್ಯ ಆತ್ಮ ಅವ್ಯಯ, ಅವನಿಗೆ ವ್ಯಯ ಇಲ್ಲ, ಯಾವುದೇ ಒಂದು ವ್ಯಯ ಆಗುವಂತಹದ್ದಿಲ್ಲ. ನಮ್ಮಲ್ಲಿ ಆಗುವಾಗ ಇವತ್ತು ಒಂದಿಷ್ಟು ರಕ್ತ ಕಡಿಮೆ ಆಯ್ತರಿ ಏಕಾದಶಿ ಮಾಡಿದರೆ, ಅದು ಇವತ್ತು ಇಷ್ಟು ಕಡಿಮೆ ಆಯಿತು. ದ್ವಾದಶಿ ತೂಗ್ತಾನೆ, ಏಕಾದಶಿ ಉಪವಾಸ ಮಾಡಿ ದ್ವಾದಶಿ ತೂಗಿದ್ರೆ ಅದು ಇಷ್ಟು ಮಾಂಸ ಕಡಿಮೆ ಆಯಿತು, ಇಷ್ಟು ರಕ್ತ ಕಡಿಮೆ ಆಯಿತು, ಅಳತಾ ಇರ್ತಾನೆ. ಅವನು ಏಕಾದಶಿ ಬೆಳಗ್ಗೆ ತೂಗ್ಲಿಲ್ಲ, ದ್ವಾದಶಿ ತೂಗಿದ್ದಷ್ಟೇ. ಅವನು ದಶಮಿ ಬೆಳಗ್ಗೆ ತೂಗಬೇಕು, ಏಕಾದಶಿ ತೂಗಬೇಕು. ಅದು ದಶಮಿಗಿಂತ ಏಕಾದಶಿ ಆಗುವಾಗ ಡಬ್ಬಲ್ ಆಗಿರ್ತದೆ ದಶಮಿ ತಕ್ಕೊಂಡದ್ದು. ಅವನು ಲೆಕ್ಕಾಚಾರ ಮಾಡಿದ್ದು ಏಕಾದಶಿ ಮುಗಿದು ದ್ವಾದಶಿ ಆದಾಗ ಮಾತ್ರ, ಅದರ ವ್ಯಯ ಎಷ್ಟಾಯಿತು ಅಂತ ಲೆಕ್ಕಾಚಾರ ಮಾಡ್ತಾನೆ. ಆದರೆ ಈ ಮನುಷ್ಯ ಶರೀರ ಉಂಟಲ್ಲ, ಇದಕ್ಕೆ ವ್ಯಯ ಹೋಗುವಂತಹದ್ದು ಇದರಲ್ಲಿ ಇದೆ, ಬರುವಂತಹದ್ದಿದೆ. ಕೆಲವು ಭಾಗಗಳು ಬರಬಹುದು, ಕೆಲವು ಭಾಗಗಳು ಹೋಗಬಹುದು. ಬಾಲಕನಾಗಿದ್ದಾಗ ಇಲ್ಲದಿದ್ದದ್ದು ಯೌವನದಲ್ಲಿ ಬರ್ತದೆ, ಯೌವನದಲ್ಲಿ ಇದ್ದಾಗ ಇದ್ದದ್ದು ಮುದಿತನದಲ್ಲಿ ಹೋಗಬಹುದು. ಶರೀರ ಬಿಟ್ಟು ಹೋಗುವಾಗ ಎಲ್ಲವನ್ನೂ ಬಿಟ್ಟು ಹೋಗಬಹುದು. ವ್ಯಯ ಆಗುವಂತಹದ್ದಿದೆ. ನಮ್ಮ ದೇವರಿಗೆ ವ್ಯಯ ಅಂತಿಲ್ಲ, ಯಾವುದೇ ವ್ಯಯ ಇಲ್ಲ, ಎಲ್ಲ ಆಯನೇ ಅವನಿಗೆ. ಆಯಾ ವ್ಯಯ ಯಾವುದೂ ಇಲ್ಲ ನಮ್ಮ ದೇವರಿಗೆ, ಶುದ್ಧನಾದವ ಅಂತ ಹೇಳ್ತಾರೆ. ಶರೀರದಲ್ಲಿ ವಿಯೋಗ ಆಗುವಂತಹದ್ದಿಲ್ಲ, ಜ್ಞಾನಾನಂದಮಯವಾದ ದೇಹ ಭಗವಂತನದ್ದು, ಅವ್ಯಯ. ಆದ್ರಿಂದಲೇ ಶುದ್ಧ. ಶುದ್ಧ ಅಂದ್ರೆ ಏನು? ಈ ಜೀವನಿಗಾಗುವಾಗ ಸತ್ವ ರಜಸ್ಸು ತಮಸ್ಸಿನ ಯೋಗ ಇದೆ. ದೇವರಿಗೆ ಸತ್ವ ರಜಸ್ಸು ತಮಸ್ಸು ನಿಯಾಮಕತ್ವ ಇದೆ ಹೊರತು ಅದರ ಯೋಗ ವಿಯೋಗಗಳು ಅವನಿಗಿಲ್ಲ, ಅವನು ಶುದ್ಧ. ಹೇಳ್ತಾನೆ ಹಿರಣ್ಯಕಶಿಪು ಮುಂದುವರಿಸಿ, ಸರ್ವವಿತ್ ಅವನು ಸರ್ವವನ್ನೂ ಬಲ್ಲವ. ಯಾಕೆಂದರೆ ಯಾರಿಗೆ ಎಂತಹ ಶರೀರ ಬರಬೇಕು, ಎಲ್ಲಿ ಹುಟ್ಟಬೇಕು, ಅವನದು ಆಲೋಚನೆ. ಹಿರಣ್ಯಕ್ಷ ಸತ್ತಿರಬಹುದು, ಇನ್ನೊಂದು ಸಲ ಎಲ್ಲಿ ಹುಟ್ಟಬೇಕು ಆ ದೇವರದ್ದು ವ್ಯವಸ್ಥೆ ಇದೆ, ಎಲ್ಲಿಯೋ ಹುಟ್ಟಿರ್ತಾನೆ, ಇಲ್ಲಿಯೋ ಹುಟ್ಟಬೇಕು ಅಂತೇನಿಲ್ಲ. ಆದ್ದರಿಂದ ಸರ್ವವಿತ್ ಸರ್ವಜ್ಞನಾದ ಭಗವಂತ ಅವನ ಕರ್ಮ ಅವನ ಅದೃಷ್ಟಕ್ಕನುಗುಣವಾಗಿ ವ್ಯವಸ್ಥೆಯನ್ನು ಮಾಡುವವ. ಸರ್ವವಿತ್ ಸರ್ವಗ ಸರ್ವವ್ಯಾಪ್ತನಾದವ, ಪರಹ ಸರ್ವೋತ್ತಮನಾದವ, ಸ್ವತಂತ್ರನಾದವ, ಸರ್ವ ವಿಲಕ್ಷಣ ಆದವ. ಆದ್ದರಿಂದ ದತ್ತೇಸು ಆತ್ಮನೋ ಲಿಂಗಂ. ಆದ್ದರಿಂದ ಈ ಜೀವನಿಗೆ ಶರೀರವನ್ನು ಕೊಡುವವ ಅವ. ಲಿಂಗ ಅಂದರೆ ಶರೀರ, ಪ್ರಾಣಾಪಾನ ವ್ಯಾನೋಧಾನ ಸಮಾನ ಐದು ಗಾಳಿಗಳು, ಐದು ಜ್ಞಾನೇಂದ್ರಿಯಗಳು, ಐದು ಕರ್ಮೇಂದ್ರಿಯಗಳು, ಒಂದು ಮನಸ್ಸು. ಇಂತಹ ಷೋಡಶ ಲಿಂಗಕವಾಗಿರತಕ್ಕ ಶರೀರವನ್ನು ದತ್ತೇ ಸೌ ಕೊಡುವವ, ದತ್ತೇ ಪೋಷಯತಿಚ ಉಷ್ಣಾತಿಚ ಪೋಷಣೆ ಮಾಡುವವ ಅವ. ಹೇಗೆ ಅಂತಂದರೆ ಅದಕ್ಕೆ ಬೇಕಾದ ವಸ್ತುಗಳನ್ನು ಸೃಷ್ಟಿ ಮಾಡಿ ಶರೀರವನ್ನು ಕೊಡುವವ ಅವ. ದೈವೇನ ನೀತಾನ ಮುನ್ನೀತಾನ, ಅದ್ರ ಕೊಡುವವನು ಅವನೇ, ತೆಗೆಯುವವನು ಹಾಗೆ ಅಂತ ಅವನ ಒಳಗಿದ್ದ ಜಯ ಹೇಳ್ತಾನೆ. ಮುಂದುವರಿಸಿ ಹೇಳ್ತಾನೆ, ಎಷ್ಟು ಒಳ್ಳೆಯ ಉಪದೇಶ ಮಾಡ್ತಾನೆ. ಅದು ಶತ್ರು, ಯಾರು ಶತ್ರು ನೋಡುವಾಗ ಹಿರಣ್ಯಾಕ್ಷ ಸತ್ತ ಅಂತ ಅಲ್ಲ, ಹಿರಣ್ಯಾಕ್ಷ ಸತ್ತದ್ದಲ್ಲ, ಅವನ ಶರೀರ ಸತ್ತದ್ದು ಅಂತ ಹೇಳ್ತಾನೆ. ಆ ದೇಹಾತ್ಮ ವಿವೇಕವನ್ನು ಪರಿಚಯ ಮಾಡಿಸಿಕೊಡ್ತಾನೆ. ಅದು ಕೆಲವು ಸಲ ಏನಾಗುತ್ತೆ ಅಂತಂದ್ರೆ, ಒಂದು ಕಡೆ ಇದ್ದ ವಿಕಾರ ಅದು ಮತ್ತೊಂದು ಕಡೆ ಇರ್ತದೆ. ಅವನು ಹೇಳ್ತಾನೆ ಅವನು ಹೇಗೆ ಅಂತಂದ್ರೆ, ಯಥಾ ಬ್ರಾಹ್ಮ್ಯತಾ ತರವಹ ಅಂತ ದೃಷ್ಟಾಂತ ಕೊಡ್ತಾನೆ. ನೀರಿನಲ್ಲಿ ಹೋಗ್ತಾ ಇರ್ತಾನೆ, ನೌಕೆಯಲ್ಲಿ ಹೋಗ್ತಾ ಇರ್ತಾನೆ. ಅವನು ಕೊಟ್ಟ ದೃಷ್ಟಾಂತ ನಮಗೆ ಅರ್ಥ ಆಗಬೇಕು ಅಂತ ನಮ್ಮ ಭಾಷೆಯಲ್ಲಿ ಹೇಳೋದಿದ್ರೆ, ಒಂದು ಸಾಲು ಮರ ನೆಟ್ಟಿರ್ತಾರೆ ರಸ್ತೆಯ ಮಧ್ಯದಲ್ಲಿ ನಾವು ಹೋಗ್ತಾ ಇರ್ತೇವೆ, ವೇಗವಾಗಿ ಹೋಗ್ತಾ ಇರ್ತೇವೆ. ಹೋಗುವಾಗ ನಮಗೇನು ಕಾಣಿಸ್ತದೆ, ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಮರಗಳು ಅಲ್ಲ, ಆಚೆ ಈಚೆ ಇರತಕ್ಕಂತಹ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು. ನಾವು ವೇಗವಾಗಿ ಹೋಗುವಾಗ ನಮಗೇನು ಕಾಣಿಸ್ತದೆ ಅಂತಂದ್ರೆ, ಈ ಬಿಲ್ಡಿಂಗ್ಗಳೇ ಓಡ್ತಾ ಇದೆ ಅಂತ ಕಾಣಿಸ್ತದೆ. ಹೇಗೆ ಹಿಂದೆ ಓಡ್ತಾ ಇವೆ ಅಂತ, ಬಿಲ್ಡಿಂಗ್ ಇದ್ದಲ್ಲೇ ಇರ್ತದೆ, ಆದರೆ ಹೋಗುವುದು ನಾವು. ಆದ್ರಿಂದ ಕ್ರಿಯೆ ಎಲ್ಲಿ ಕಾಣಿಸ್ತದೆ, ಆಚೆ ಈಚೆ ಇರತಕ್ಕಂತಹ ಕಟ್ಟಡಗಳಲ್ಲಿ ಕಾಣಿಸ್ತದೆ. ದೋಣಿಯಲ್ಲಿ ಹೋಗುವವ ಅವನು ನೋಡುವುದು ಚಲಿಸುವುದು ಅವ, ಆದರೆ ಚಲನೆ ಕಾಣಿಸುವುದು ಆಚೆ ಈಚೆ ಇರತಕ್ಕ ಸಾಲು ಮರದಲ್ಲಿ. ಕೆಲವು ಸಲ ಹಾಗಾಗುವುದುಂಟು, ಎಲ್ಲಿಯೋ ಇದ್ದ ವಿಕಾರ ಅದು ಎಲ್ಲಿಯೋ ಕಾಣಿಸ್ತದೆ. ವಿಕಾರ ಇರುವುದು ಶರೀರದಲ್ಲಿ, ಹಿರಣ್ಯಾಕ್ಷರಲ್ಲಿ, ಆತ್ಮನಲ್ಲಿ ಅಲ್ಲ. ನೀವು ಯಾಕೆ ಚಿಂತೆ ಮಾಡ್ತೀರಿ ಅಂತ ಕೇಳ್ತಾರೆ. ಅದು ಹಿರಣ್ಯಕಶಿಪು ಒಳ್ಳೆಯ ಜೀವ ಜಯ ಅಂತ ಇಟ್ಟುಕೊಂಡ್ರೆ ಅವ ಹೇಳ್ತಾನೆ, ಬಿಂಬದಲ್ಲಿ ಇರತಕ್ಕ ಕ್ರಿಯೆ ಅದು ಪ್ರತಿಬಿಂಬದಲ್ಲಿ, ಪ್ರತಿಬಿಂಬದಲ್ಲಿ ಇದ್ದ ವಿಕ್ರಿಯೆ ಅದು ಬಿಂಬದಲ್ಲಿ ಕಾಣಿಸುತ್ತೆ. ನಿಜವಾಗಿರುವುದು ವಿಕಾರಗಳೆಲ್ಲ ಈ ಜೀವನಿಗೆ, ದೇವರಿಗೆ ಯಾವುದೇ ವಿಕಾರಗಳಿಲ್ಲ. ಆದ್ದರಿಂದ ಕನ್ನಡಿಯಲ್ಲಿದ್ದ ವಿಕಾರ ದೋಷ ಅದು ಬಿಂಬದಲ್ಲಿ ನಾವು ಚಿಂತನೆ ಮಾಡಬಾರದು, ಅದು ನಮ್ಮ ನಮ್ದು ದೋಷ, ಅಳಬೇಡ ಅಂತ ಹೇಳ್ತಾ ಒಂದು ಸಂವಾದವನ್ನೇ ಹೇಳ್ತಾನೆ. ಒಂದು ನಡೆದಿರತಕ್ಕಂತಹ ಘಟನೆ ಅಂತ ಹಿರಣ್ಯಕಶಿಪು ಕತೆ ಹೇಳ್ತಾನೆ. ಅವನ ಪ್ರವಚನದಲ್ಲಿ ಕತೆ ಹೇಳುವುದಿತ್ತು, ಹಿಂದಿನ ಕಾಲದಿಂದ ಸಂಪ್ರದಾಯ. ಪ್ರವಚನ ಮಾಡುವಾಗ ಅದು ಇನ್ನೊಬ್ಬರಿಗೆ ಅರ್ಥ ಆಗಬೇಕಾದ್ರೆ ಅಲ್ಲ, ಪ್ರವಚನ ಕೇಳೋರು ನಿದ್ದೆ ಮಾಡ್ತಾರೆ ಅಂತ ಆದರೆ ಅವಾಗ ಮಧ್ಯೆ ಒಂದು ಕತೆ ಹೇಳಿ ಎಬ್ಬಿಸಬೇಕು ಅಂತ. ಅವನೊಂದು ಕತೆ ಹೇಳ್ತಾನೆ ಹೀಗೆ, ಅದು ಹೌದೋ ಅಲ್ವೋ ಯಾರು ಅವನ ಹತ್ರನೇ ಕೇಳಬೇಕು, ಅಲ್ಲ ಅಂತ ಹೇಳೋರು ಯಾರು, ವೇದವ್ಯಾಸ ದೇವರು ದಾಖಲೆ ಮಾಡಿದ್ದಾರೆ. ಅವನ ಕತೆ ಏನು ಕತೆ ಹೇಳ್ತಾನೆ ಅಂತಂದ್ರೆ, ಉಶೀನರ ಅಂತ ಒಂದು ದೇಶ, ದೊಡ್ಡ ರಾಜ ಸುಯಜ್ಞ ಅಂತ, ಅವನು ದಿವಸ ಸತ್ತ. ಇದು ಕತೆ, ಸಾಮಾನ್ಯ ಕತೆ, ಎಲ್ಲಾ ಕಡೆ ಇದ್ದದ್ದೇ. ಒಬ್ಬ ರಾಜ ಇರುವುದು ಸತ್ಯ, ಅವನು ಸಾಯುವುದು ಸತ್ಯ, ಸತ್ತಾಗ ಅಳುವುದು ಸತ್ಯ, ಸ್ಮಶಾನ ಭೂಮಿಗೆ ಕೊಂಡೋದದ್ದು ಸತ್ಯ, ಅಲ್ಲಿ ಅಳುವುದು ಸತ್ಯ, ಅಲ್ಲಿ ಸುಡಬೇಕು, ಸುಡ್ಲಿಕ್ಕೆ ಹೆಂಡತಿ ಮಕ್ಕಳು ಎಲ್ಲ ಅಳ್ತಾ 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 ಇರ್ತಾರೆ. ಎಷ್ಟು ಹೊತ್ತು ಅಂತ ಅಳೋದು, ಇಷ್ಟು ಹೊತ್ತು ಅಳಬಹುದು ಅಂತ ಅಂದ್ರೆ ಒಳಗಿದ್ದ ಬೋರ್ವೆಲ್ ಖಾಲಿ ಆಗುವಷ್ಟು ಅಳಬಹುದು. ಆಮೇಲೆ ಅಳುವುದು ಹೇಗೆ, ಮತ್ತೆ ತರುವುದು ಎಲ್ಲಿ, ನೀರು ತರುವುದು ಎಲ್ಲಿಂದ, ಎಷ್ಟು ಶಬ್ದ ಮಾಡಬಹುದು, ಗಂಟ್ಲಿಗೆ ಇಷ್ಟು ತಾಕತ್ತು ಅಂತಿದೆ. ಯಮದೇವರಿಗೆ ನೋಡಿದ್ರಂತೆ, ಹಿರಣ್ಯಕಶಿಪು ಹೇಳಿದ ಕತೆ ಇದು, ಯಮನಿಗೆ ಪಾಪನೆ ಅಂತ ಅನಿಸ್ತಂತೆ. ಈಗ ಆ ರಾಜ ಸತ್ತ, ಸುಯಜ್ಞ ಸತ್ತ, ಈಗ ಅವನು ಸತ್ತ ಅಂತ ನೋಡಿಕೊಂಡು ಇವುಗಳು ಸಾಯ್ತೇವಲ್ಲ ಪುನಃ. ಅದಕ್ಕೆ ಯಮದೇವರೇ ಬಂದ್ರಂತೆ, ಯಮದೇವರು ಬಂದರೆ ಗಲಾಟೆ ಮಾಡ್ತಾರೆ. ಒಂದು ಚಿಕ್ಕ ಬಾಲಕನ ವೇಷ ಹಾಕೊಂಡು ಯಮದೇವರು ಬರ್ತಾರಂತೆ, ಬಂದು ಉಪದೇಶ ಪ್ರಾರಂಭ ಮಾಡ್ತಾರಂತೆ. ಹಿರಣ್ಯಕಶಿಪು ಹೇಳೋದು, ಸಾಕ್ಷಾತ್ ಯಮ ಮಾಡಿರ್ತಕ್ಕಂತಹ ಉಪದೇಶ, ಆ ಸುಯಜ್ಞನ ಹೆಂಡತಿ ಮಕ್ಕಳಿಗೆ ಉಪದೇಶ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಏನು ಉಪದೇಶ ಮಾಡಿದ ಅಂದ್ರೆ, ನಗಲಿಕ್ಕೆ ಪ್ರಾರಂಭ ಮಾಡಿದಂತೆ ಆ ಮಗು, ಅಯ್ಯೋ ನೀವು ಅಳ್ತಿರಲ್ಲ ಅಂತ. ಹೇಗಿದ್ದೆ ನೋಡಿ, ಎಲ್ಲ ಅಳುವಾಗ ಅಳಬೇಕೋ ಬೇಡೋ ಈ ಮಗು ಬಂದು ಅಳ್ಳಿಲ್ಲ, ಅದು ನಗಲಿಕ್ಕೆ ಪ್ರಾರಂಭ ಮಾಡಿತಂತೆ. ಅವ್ರು ಅಳುವವರು ಕೂಡ ನಗಲಿಕ್ಕೆ ಪ್ರಾರಂಭ ಮಾಡಿದ್ರು, ಅಯ್ಯೋ ನಗ್ತಾ ಇದೆ ಅಲ್ವಾ ಅಂತ. ಎಲ್ಲರೂ ಅಳುವಾಗ ಅಳಬೇಕಾಗಿತ್ತು, ನಗ್ತದೆ ಅಲ್ವಾ ಅಂತ ನಕ್ಕರಂತೆ. ಖುಷಿ ಆಯ್ತು, ಯಮ ಹೇಳಿದ ನಂದು ಪ್ರವಚನ ಸಾರ್ಥಕ ಅಂತ, ಪ್ರಾರಂಭದಲ್ಲಿಯೇ ಇವರನ್ನು ಗೆದ್ದೆ ಅಂತ. ಅವ ಹೇಳ್ತಾನಂತೆ, ಏನ್ ಹೇಳ್ತಾನೆ, ಅಹೋ ವಯಂ ಧನ್ಯತಮಾಹ ಯದತ್ರ, ಅಯ್ಯೋ ನಾನು ಭಾಗ್ಯವಂತ ಅಂತ. ವಯಂ ಅಂತ ಹೇಳ್ತಾನೆ, ನಾನು ಒಬ್ಬ ಅಲ್ಲ, ನನ್ನಂತಹ ಈ ಬಾಲಕರು ಆಟ ಆಡ್ತಕ್ಕಂಥವ್ರು ತುಂಬಾ ಜನ ಇದ್ದಾರೆ. ಅಹೋ ವಯಂ ಧನ್ಯತಮಾಹ, ಅಹೋ ಅಂದ್ರೆ ಆಶ್ಚರ್ಯ, ಭಾರೀ ಆಶ್ಚರ್ಯದ ಸಂಗತಿ, ಇಂತಹ ಆಶ್ಚರ್ಯ ಪ್ರಪಂಚದಲ್ಲಿ ಮತ್ತೊಂದಿಲ್ಲ. ಏನು ವಯಂ ಧನ್ಯತಮಾಹ, ಧನ್ಯರಲ್ಲ, ಧನ್ಯತರ ಅಲ್ಲ, ಧನ್ಯತಮ, ನಮ್ಮಂತಹ ಧನ್ಯರು ಪ್ರಪಂಚದಲ್ಲಿ ಮತ್ತೊಬ್ಬರಿಲ್ಲ. ಯಾಕೆ ಅಂತಂದ್ರೆ, ತ್ಯಕ್ತಾಹ ಪಿತೃಭ್ಯಾಂ ವಯಂ, ನಮ್ಮನ್ನು ಅಪ್ಪ ಅಮ್ಮ ಎಲ್ಲ ಬಿಟ್ಟಿದ್ದಾರೆ, ಎಲ್ರಿಗೂ ತರ್ಪಣ ಕೊಟ್ಟಾಗಿದೆ ನಾವು. ತ್ಯಕ್ತಾ ವಯಂ, ತ್ಯಕ್ತಾ ಪಿತೃಭ್ಯಾಂ ವಯಂ, ನಮ್ಮ ಅಪ್ಪ ಅಮ್ಮ ಎಲ್ಲ ಬಿಟ್ಟುಬಿಟ್ಟಿದ್ದಾರೆ, ನಾವು ಸ್ಮಶಾನದಲ್ಲೇ ಇದ್ದೇವೆ. ನನ್ನ ಬಗ್ಗೆ ಯಾರು ಚಿಂತನೆ ಮಾಡ್ತಾರೆ, ಯಾರು ಅಳುವವರು ಇಲ್ವೇ ಇಲ್ಲ, ನಮ್ಮ ಬಗ್ಗೆ ಅಳ್ತಾರ ಯಾರಾದ್ರೂ ಅಳ್ತಾರ, ನಾವು ಇಲ್ಲೇ ಇದ್ದೇವೆ. ಚಿಕ್ಕ ಮಕ್ಕಳು ಅಳಬೇಕಾ ಬೇಡುವ ನಮ್ಮ ಬಗ್ಗೆ, ಯಾರು ಅಳ್ಲಿಕ್ಕಿದ್ದಾರೆ, ಅಳಬೇಕಾದ್ರೆ ಅಪ್ಪ ಇರಬೇಕು ಅಮ್ಮ ಇರಬೇಕು, ಅಪ್ಪ ಅಮ್ಮ ಇಬ್ಬರು ಸತ್ತಿದ್ದಾರೆ, ಉಳಿದದ್ದು ನಾವು ಮಾತ್ರ, ನಮ್ಮ ಬಗ್ಗೆ ಅಳ್ಲಿಕ್ಕೆ ಯಾರು, ಅಯ್ಯೋ ನಾವೇ ಧನ್ಯರಪ್ಪ, ನಮ್ಮ ಬಗ್ಗೆ ಯಾರು ಅಳೋದಿಲ್ಲ, ಛೇ ನಾವು ಅದೃಷ್ಟವಂತರು. ಅಲ್ಲ, ನಮ್ಮ ಸ್ಥಿತಿ ಹೇಗಿರ್ಬೇಕು ಗೊತ್ತೋ, ನಾವು ರಕ್ಷಿತಾಹ ಅಬಲಾಹ ರಕ್ಷಿತಾಹ ವೃಕಾಭಿಹಿ. ಅವ್ರು ಹೇಳ್ತಾರೆ ನಮ್ದು ಏನು ಅಂದ್ರೆ ಅಬಲಾಹ, ನಾವು ಬಲ ಇಲ್ಲದಿದ್ದವರು, ನಾವು ತುಂಬಾ ದುರ್ಬಲರಾಗಿರ್ತಕ್ಕಂಥವ್ರು. ಅಬಲಾಹ ವೃಕಾಭಿಹಿ ಅಭಕ್ಷಮಾಣಾಹ, ನಮ್ಮ ವೃಕ ತೋಳಗಳೆಲ್ಲ ಇವೆ ಇಲ್ಲಿ, ಆ ತೋಳಗಳು ಬಂದು ನಮ್ಮನ್ನು ತಿನ್ಬೇಕಾಗಿತ್ತು. ಅಭಕ್ಷಮಾಣಾಹ ವೃಕಾಭಿಹಿ, ವೃಕಗಳು ನಮ್ಮನ್ನು, ತೋಳಗಳು ನಮ್ಮನ್ನು ತಿನ್ನಲಿಲ್ಲ. ತೋಳಗಳು ತಿನ್ನಬಹುದಲ್ಲ ಅಂತ ಯಾರಾದ್ರೂ ನಮ್ಮ ಬಗ್ಗೆ ದುಃಖ ಪಡಬೇಕು, ಯಾರು ದುಃಖ ಪಡಲೂ ಇಲ್ಲ. ಆದ್ರೆ ನಾವು ಆರಾಮವಾಗಿದ್ದೇವೆ. ಅಹೋ ವಯಂ ಧನ್ಯತಮಾಹ, ಆದ್ರಿಂದ ನಮ್ಮಂತಹ ಧನ್ಯರು ಪ್ರಪಂಚದಲ್ಲಿ ಮತ್ತೊಬ್ಬರಿಲ್ಲ, ನಾವು ಬಹಳ ಧನ್ಯರು. ಯಾಕಂದ್ರೆ ನಾವು ಯಾರಿಗೂ ಬೇಡವಾದವರು, ತೋಳಗಳು ಸಹ ನಮ್ಮನ್ನು ಮುಟ್ಟುವುದಿಲ್ಲ, ನರಿ ನಾಯಿಗಳು ನಮ್ಮ ಹತ್ರ ಬರ್ತಾ ಇಲ್ಲ, ನಾವು ಸುರಕ್ಷಿತರಾಗಿದ್ದೇವೆ. ಯಮದೇವರು ಮಗುವಿನ ವೇಷ ಹಾಕೊಂಡು ಅವರು ಹೇಳ್ತಾರೆ, ನಾವು ರಕ್ಷಿತರಾಗಿದ್ದೇವೆ. ಯಾರು ನಮ್ಮನ್ನು ರಕ್ಷಣೆ ಮಾಡಿದವರು, ಸರಕ್ಷಿತ ರಕ್ಷತಿ ಯೋಹಿ ಗರ್ಭೇ. ಹಿರಣ್ಯಕಶಿಪು ಯಮದೇವರ ಮಾತನ್ನು ನಮ್ಮ ಮುಂದೆ ಇಡ್ತಾನೆ, ತಾಯಿ ತಂದೆಯರ ಮುಂದೆ, ತಾಯಿ ಮುಂದೆ ಇಡ್ತಾನೆ. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ, ಬಾಲಕ ವೇಷ ಹಾಕಿದ ಯಮದೇವರು ಸುಯಜ್ಞನ ಹೆಂಡತಿಗೆ ಉಪದೇಶ ಮಾಡ್ತಾರೆ, ಸರಕ್ಷತಿ ಅವನು ರಕ್ಷಣೆ ಮಾಡ್ತಾನೆ. ಯಾರು ರಕ್ಷಣೆ ಮಾಡುತ್ತಾನೆ, ರಕ್ಷಿತ ಯೋಹಿ ಗರ್ಭೆ, ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ, ಗರ್ಭದಲ್ಲಿ ಯಾರು ರಕ್ಷಣೆ ಮಾಡಿದ ಅವನೇ ಇವತ್ತು ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಎಷ್ಟು ಉತ್ತರ ಚೆನ್ನಾಗಿದೆ ನೋಡಿ, ನಮ್ಮನ್ನು ಯಾರು ರಕ್ಷಣೆ ಮಾಡ್ತಾರೆ ಅಂತ ನಮ್ದು ಪ್ರಶ್ನೆ. ಆ ಮಕ್ಕಳು ಹೇಳ್ತಾರೆ, ಯಮದೇವರು ಮಗುವಿನ ವೇಷ ಹಾಕೊಂಡು ಹೇಳ್ತಾರೆ, ಅವ ರಕ್ಷಣೆ ಮಾಡ್ತಾನೆ. ಯಾರು ಗರ್ಭದಲ್ಲಿ ಯಾರು ರಕ್ಷಣೆ ಮಾಡಿದ್ದಾನೆ ಅವನೇ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಎಂತಹ ಒಂದು ಅನುಭವಸಿದ್ಧವಾದ ಮಾತು, ಎಲ್ಲಿಯಾದರೂ ರಕ್ಷಣೆ ಮಾಡಿದವರಿದ್ದಾರೆ ಅಂತ ಹೇಳಬಹುದು. ತಾಯಿ ಹೇಳಬಹುದು ನಾನು ರಕ್ಷಣೆ ಮಾಡಿದೆ ಅಂತ ಹೇಳಬಹುದು, ಅಪ್ಪ ಹೇಳಬಹುದು, ಎಲ್ಲರೂ ಹೇಳಬಹುದು ನಾನು ರಕ್ಷಣೆ ಮಾಡಿದ್ದು. ಯಾವಾಗದಿಂದ, ಜಾತಕರ್ಮ ಆದ ಮೇಲೆ, ಗರ್ಭದಿಂದ ಹೊರಗೆ ಬಂದ ಮೇಲೆ ಹೇಳಬಹುದು ನಾನು ರಕ್ಷಣೆ ಮಾಡಿದ್ದು. ಗರ್ಭದಲ್ಲಿ ರಕ್ಷಣೆ ಮಾಡಿದ್ದು ಯಾರು ಅಂತ ಹೇಳುವ ಯಾರಿಗೂ ತಾಕತ್ತು ಇಲ್ಲವೇ ಇಲ್ಲ. ಆ ಒಳಗೆ ಗರ್ಭದ ಚೀಲದ ಒಳಗೆ ಈ ಮಗುವನ್ನು ರಕ್ಷಣೆ ಮಾಡುವುದು, ದಿನ ದಿನಕ್ಕೆ ಬೆಳೆಸುವಂತಹದ್ದು, ತಿಂಗಳು ತಿಂಗಳು ಅದನ್ನು ಒಂದೊಂದೇ ಅವಯವ ಬೆಳೆಸುವಂತಹದ್ದು, ಅದಕ್ಕೆ ಬೇಕಾದ ಆಹಾರ ಒದಗಿಸುವುದು, ಎಷ್ಟು ಕಷ್ಟ ನೋಡಿ. ತಾಯಿಯಕ್ಕೆ ಆಹಾರ ಕೊಡಬೇಕು, ಹೇಗೆ ಕೊಡಬೇಕು ಗೊತ್ತಿಲ್ಲ ಅವಳಿಗೆ. ತನಗೇನು ಬೇಕೋ ತಿಂತಾಳೆ, ತನಗೇನು ಬೇಕು ಅದು ಖಾರ ಆಗಬೇಕು ಹುಳಿ ಆಗಬೇಕು ಅದನ್ನು ತಿಂತಾಳೆ ತಾಯಿ ತನ್ನ ನಾಲಿಗೆಯ ಚಾಪಲಕ್ಕೋಸ್ಕರವಾಗಿ. ಅದು ಮಗು ತಿಂದರೆ ಏನಾಗಬೇಕು, ಮಗು ಹುಟ್ಟಿದ ಮೇಲೆ ಕೊಡಬೇಕು. ತಾನು ಏನು ತಿಂತಾಳೆ ತಾಯಿ ಆಹಾರ ಅದನ್ನು ಮಗುವಿನ ಬಾಯಿಗೆ ಪ್ರಾಣಾಯ ಸ್ವಾಹ ಅಂತ ಕೊಡಬೇಕು. ಅದು ಸ್ವಾಹ ಮುಗಿದೇ ಹೋಯ್ತು ಅದರ ಕತೆ. ಅದೇ ಮಗು ಗರ್ಭದಲ್ಲಿ ಇರ್ತದೆ, ಬೇರೆ ಆಹಾರ ಇಲ್ಲ, ತಾಯಿ ತಿನ್ನುವ ಆಹಾರ ಮಗುವಿಗೆ ಹೋಗಬೇಕು. ಆ ಕಡುವಾದ ಹುಳಿಯಾದ ಆಹಾರ ತಿಂದು ಆ ಮಗು ಹೇಗೆ ಬದುಕಿತು? ದೇವರದ್ದು ವ್ಯವಸ್ಥೆ. ತಾಯಿ ತಿಂದ ಮೇಲೆ ದೇವರು ಅದನ್ನು ಮತ್ತೆ ಅಡಿಗೆ ಮಾಡಿ ಅದು ಮಗುವಿಗೆ ಹೇಗೆ ಬೇಕೋ ಆ ಮಗುವಿಗೆ ಬೇಕಾದಾಗೆ ಕೊಡ್ತಾನೆ. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ, ಆ ಗರ್ಭದಲ್ಲಿ ಹೇಗೆ ರಕ್ಷಣೆ ಮಾಡಿದ? ಆಹಾರ ಕೊಟ್ಟು. ಯಾವ ಆಹಾರ? ಬೇರೆ ಆಹಾರ ಇಲ್ಲ, ತಾಯಿಯ ಆಹಾರನೇ ಮಗುವಿಗೆ ಆಹಾರ. ಆ ನಾಭಿಯ ಕರುಳಿನ ಮೂಲಕ ಮಗುವಿಗೆ ಆಹಾರವನ್ನು ಒದಗಿಸಿದ ದೇವರು, ಅದಕ್ಕೆ ಬೇಕಾದ ಆಹಾರವನ್ನು ಕೊಟ್ಟ ನಮ್ಮ ದೇವರು. ಮಗುವಿಗೆ ಗಾಳಿ ಬೇಕು ಬದುಕಬೇಕಾದ್ರೆ, ಉಸಿರಾಡಬೇಕಾದ್ರೆ ಗಾಳಿಯಲ್ಲಿಂದ ಮಗು ಹುಟ್ಟುತ್ತೆ. ಒಂದು ಚೀಲದಲ್ಲಿ ಹಾಕಿ ಕಟ್ಟಿಡಿ, ಒಂದು ಗಂಟೆ ಕಟ್ಟಿಡಿ, ಮುಗಿದೋಯ್ತು ಅದರ ಕಥೆನೇ ಮುಗಿದು ಹೋಗುತ್ತೆ. ಆ ಗರ್ಭವೇ ಒಂದು ಆವರಣ, ಅದರಲ್ಲಿ ಗರ್ಭದ ಚೀಲ ಮತ್ತೊಂದು ಆವರಣ, ಅದರ ಒಳಗೆ ಆ ಮಗು ಪ್ಯಾಕ್ ಆಗಿರ್ತದೆ. ಒಂದೇ ಒಂದು ಕಿಂಚಿತ್ತು ಹೊರಗಿನಿಂದ ಏನೂ ಸಂಪರ್ಕ ಇಲ್ಲ. ಅಂತಹ ಜಾಗದಲ್ಲಿ ದೇವರು ಮುಚ್ಚಿ ಇಟ್ಟಿರ್ತಾನಲ್ಲ, ಅದರ ಒಳಗೆ ಗಾಳಿಯನ್ನು ಹೇಗೆ ವ್ಯವಸ್ಥೆ ಮಾಡಿದ? ಯಾರು ವ್ಯವಸ್ಥೆ ಮಾಡಿದ? ಪೈಪ್ ಕನೆಕ್ಷನ್ ಕೊಟ್ಟವರು ಯಾರು? ಎಸಿ ರೂಮಿಗಿಂತ ಫಸ್ಟ್ ಕ್ಲಾಸ್ ರೂಮ್ ಅದು. ತಾಯಿಯ ಗರ್ಭದ ಒಳಗೆ ಮಗುವಿಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾನೆ. ದೇವರು ಎಲ್ಲಿಯಾದರೂ ಬಿಲ್ ಕೇಳಿದ್ದುಂಟ? ನಾವು ಆಸ್ಪತ್ರೆಗೆ ಹೋದ್ರೆ ಬಿಲ್ ಕೊಡ್ತಾರೆ. ದೇವರು ಹೇಳ್ತಾನೆ ಬಿಲ್ಲೇ ಬೇಡ ನನಗೆ ಅಂತ, ಬಿಲ್ಲು ಬೇಡ ಬಾಣನು ಬೇಡ ಅಂತ ದೇವರು ಹೇಳ್ತಾನೆ. ಸುಮ್ಮನೆ ನೆನಪಿಸಿದ್ರೆ ಸಾಕು. ಸರಕ್ಷಿತ ಒಳಗಿಂದ ರಕ್ಷಣೆ ಮಾಡುವ ಜವಾಬ್ದಾರಿ ಎಷ್ಟು ದೇವರದ್ದು. ಆ ಮಗುವಿಗೆ ಏನಾದರೂ ಸ್ವಲ್ಪ ವ್ಯತ್ಯಾಸ ಆಯಿತು ಅಂದ್ರೆ ತಾಯಿ ಎಷ್ಟು ಚಿಂತೆ ಪಡ್ತಾಳೆ. ಆದರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಮಗುವಿಗೆ ಏನು ಬೇಕು ಗೊತ್ತಿಲ್ಲ, ಹೇಗೆ ಕೊಡಬೇಕು ಗೊತ್ತಿಲ್ಲ. ಆದ್ರೆ ಕುತೂಹಲ ಅಂತ ದೇವರು ಇಟ್ಟೇ ಇಡ್ತಾನೆ. ವೈದ್ಯರು ಹೇಳ್ತಾರೆ ಪರೀಕ್ಷೆ ಮಾಡಿ, ಏ ಚೆನ್ನಾಗಿದೆ ಅಂತ, ಆದರೂ ಒಂದು ಕುತೂಹಲ ಹಾಗೆಯೇ ಉಳಿದಿರ್ತದೆ. 9 ತಿಂಗಳು ದೇವರು ಕುತೂಹಲವನ್ನು ಹಾಗೇ ಇಟ್ಟಿರ್ತಾನೆ. ಮಗು ಹೊರಗೆ ಬಂದ ಮೇಲೆ ಕುತೂಹಲ ತಣಿಯುವಂತಹದ್ದು. ಆದ್ರೆ ಅಲ್ಲಿವರೆಗೆ ಯಾರು ರಕ್ಷಣೆ ಮಾಡಿದ್ರು? ನಾವೆಲ್ಲ ಕುತೂಹಲ ಭರಿತರಾಗಿರುವವರಷ್ಟೇ ಹೊರತು ನಾವೇನೂ ಮಾಡ್ಲಿಕ್ಕಾಗುವುದಿಲ್ಲ. ನಾವೆಲ್ಲ ಅಸ್ವತಂತ್ರರು, ವೈದ್ಯರಾಗಿರ್ಲಿ ಅಪ್ಪ ಅಮ್ಮ ಆಗಿರ್ಲಿ, ಯಾರು ಏನು ಮಾಡ್ಲಿಕ್ಕಾಗುವುದಿಲ್ಲ. ದೇವರು ಹೇಳಿದ ಪೂರ್ತಿ ನನ್ನ ವಶದಲ್ಲಿ ಇರುವಂತಹದ್ದು, ಇನ್ನೊಬ್ಬರಿಗೆ ಕೊಡುವ ಪ್ರಶ್ನೆನೇ ಇಲ್ಲ. ದೇವರು ಹೇಳಿದ 9 ತಿಂಗಳು ನಾನು ರಕ್ಷಣೆ ಮಾಡ್ತೇನೆ, ನನಗೆ 100 ವರ್ಷ ರಕ್ಷಣೆ ಮಾಡುವ ಶಕ್ತಿ ನನಗಿಲ್ವಾ ಅಂತ ದೇವರು ಚಾಲೆಂಜ್ ಮಾಡ್ತಾನೆ. ಅದನ್ನು ಹಿರಣ್ಯಕಶಿಪು ಹೇಳ್ತಾನೆ, ಯಮದೇವರು ಹೇಳಿದ ಮಾತನ್ನು ನೆನಪಿಸ್ತಾನೆ. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ, ಗರ್ಭದಲ್ಲಿ ರಕ್ಷಣೆ ಮಾಡುವುದು ಬರೀ ಆಹಾರ ಕೊಟ್ಟು ಅಷ್ಟೇ ಅಲ್ಲ, ಬರೀ ಗಾಳಿಯನ್ನು ಕೊಟ್ಟು ಮಾತ್ರ ಅಲ್ಲ, ಅದರ ಜೊತೆಗೆ ಪ್ರಪೋಷನಾಗಿ ಶರೀರ ಬೆಳೆಯುವುದು ಇಷ್ಟೇ ಅಲ್ಲ, ಅದರಲ್ಲಿ ಬೆಳಗಿನಿಂದ ಜ್ಞಾನವನ್ನು ಬೆಳೆಸಿರ್ತಾನೆ ನೋಡಿ. ಮಗು ಹುಟ್ಟಿದ ತಕ್ಷಣ ತಾಯಿಯ ಸ್ತನಕ್ಕೆ ಬಾಯಿ ಹಾಕಿ ಸ್ತನ್ಯ ಕುಡಿಬೇಕು ಅಂತ ಯಾರು ಹೇಳಿಕೊಟ್ರು? ಒಂದು ಕರು ಇರ್ತದೆ, ಆ ಕರು ಹುಟ್ಟಿದ ತಕ್ಷಣ ತಾಯಿಯ ಕೆಚ್ಚಲಿಗೆ ಬಾಯಿ ಹಾಕುತ್ತೆ, ಯಾರು ಹೇಳಿಕೊಟ್ರು? ಆಕಳು ಬಂದು ಮಗು ಬಾ ಅಂತೇಳಿ ಅದು ಹಾಲು ಕುಡಿಸ್ತದ? ಕೈ ಉಂಟ ಕಾಲು ಉಂಟ, ಯಾರು ಕುಡಿಸ್ತಾರೆ? ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ, ಒಳಗಿನಿಂದ ದೇವರು ಹೊರಗೆ ಬಂದ ತಕ್ಷಣ ಅಷ್ಟು ಸಂಸ್ಕಾರವನ್ನು ಉದ್ಬುದ್ಧಗೊಳಿಸಿದ. ಜನ್ಮಾಂತರದಲ್ಲಿ ಹಾಲು ಉಂಡ ಅನುಭವ ಇತ್ತು, ಅದರ ಸಂಸ್ಕಾರ ಇತ್ತು, ಅದನ್ನು ಎಚ್ಚರಿಕೆ ಆಗುವ ಹಾಗೆ ಮಾಡಿದ, ಉದ್ಬುದ್ಧಗೊಳಿಸಿದ, ಉದ್ಬೋಧನೆಗೊಳಿಸಿದ. ಆ ಕರು ತಾಯಿಯ ಕೆಚ್ಚಲಿಗೆ ಬಾಯಿ ಹಾಕಿತು, ಹಾಲು ಉಂಡಿತು, ಮತ್ತೆಂಥದ್ದು ಗೊತ್ತಿಲ್ಲ ಆ ಕರುವಿಗೆ. ಅಷ್ಟೊಂದು ಮಾತ್ರ ಜ್ಞಾನ ಕೊಟ್ಟ. ಇಷ್ಟು ಜ್ಞಾನ ಕೊಟ್ಟ ದೇವರಿಗೆ ಧಿಯೋಜವನ ಪ್ರಚೋದಯಾತೆ, ನಮಗೆ ಯಾವ ಕಾಲದಲ್ಲಿ ಏನು ಜ್ಞಾನ ಬೇಕು ಅಂತ ಕೊಡುವ ಶಕ್ತಿ ಇಲ್ಲೇನು? ಹೇಳ್ತೇನೆ ಯಮ, ಸರಕ್ಷಿತ ರಕ್ಷತೆ ಯೋಹಿ ಗರ್ಭೆ. ಆದ್ರಿಂದ ಗರ್ಭದಲ್ಲಿಟ್ಟು ರಕ್ಷಣೆ ಮಾಡಿದ ದೇವರು ಜೀವನದುದ್ದಕ್ಕೆ ರಕ್ಷಣೆ ಮಾಡಿಯೇ ಮಾಡ್ತಾನೆ. ಆ ಒಂದು ವ್ಯವಸ್ಥೆ ಇದೆ. ಗರ್ಭದಲ್ಲಿ ಎಷ್ಟು ದಿವಸ ಇಟ್ಕೊಳ್ತಾನೆ? ಯಾರು ಇಷ್ಟು ಸಮಯ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ದೇವರು ಹೇಳ್ದ 9 ತಿಂಗಳು ನನ್ನ ಜವಾಬ್ದಾರಿ ಅಂತ ಹೇಳ್ದ, ಪೂರ್ತಿ ನನ್ನ ಜವಾಬ್ದಾರಿಯಲ್ಲಿ ಇರ್ತದೆ ಅಂತ ದೇವರು ಹೇಳಿದ. ಹಾಗೆಯೇ ಸ್ವಲ್ಪ ಭ್ರಮೆ ಕೊಟ್ಟು ನಿಮ್ಮ ಜವಾಬ್ದಾರಿ ಅಂತ ಅನಿಸಿಕೊಂಡು ನಾನು ಉದ್ದಕ್ಕೂ ನಾನು ರಕ್ಷಣೆ ಮಾಡ್ತೇನೆ. ಹೇಗೆ 9 ತಿಂಗಳದು ಅಂತ ವ್ಯವಸ್ಥೆ ಇದೆ ನಂದು, ಹಾಗೆ ಪ್ರಪಂಚದಲ್ಲಿ ಇಷ್ಟು ಸಮಯನೇ ಇರಬೇಕು ಅಂತ ವ್ಯವಸ್ಥೆ ಇದೆ. ಹುಟ್ಟುವಾಗಲೇ ಅದು ಡೇಟ್ ಆಫ್ ಬರ್ತ್ ಹೇಗೆ, ಹಾಗೆ ಡೇಟ್ ಆಫ್ ಡೆತ್ ನಿರ್ಣೀತ ಆಗಿರ್ತದೆ. ಇಂದು ಸಾಯುವುದು ಒಂದು ದೇವರದ್ದು ಹೇಳಿರುವುದಿಲ್ಲ ಅಷ್ಟೇ. ಹೇಳಿದ್ರೆ ಪಾಪಕ್ಕೆ ಮೊದಲೇ ಏನು ಪಾಪ ಟೆನ್ಷನ್ ಆಗಿಬಿಡುತ್ತೆ ಅಂತ. ದೇವರದು ಕಾರುಣ್ಯ ಮೊದಲೇ ನಿರ್ಣೀತ ಆಗಿರ್ತದೆ. ಆದರೆ ಸರಕ್ಷಿತ ರಕ್ಷತಿ ಯೋಹಿ ಗರ್ಭೇ, ಗರ್ಭದಲ್ಲಿ ರಕ್ಷಣೆ ಮಾಡಿದ ದೇವರು ಚೆನ್ನಾಗಿ ರಕ್ಷಣೆ ಮಾಡ್ತಾನೆ. ಅದಕ್ಕೆ ಹೆಸರೇ ಹಾಗೆ ಗರ್ಭ ಅಂತ. ಗೃಹಾತೀತಿ ಗರ್ಭ, ಅದು ಗ್ರಹಣೆ ಮಾಡ್ತದೆ, ಗಟ್ಟಿ ಹಿಡಿದಿರ್ತದೆ. ಯಾವ್ದಲ್ಲಿ ಹೇಗೆ ಹೇಗೆ ಹಿಡಿಬೇಕೋ ಹಾಗೆ ಚೆನ್ನಾಗಿ ಹಿಡಿದಿರ್ತಾನೆ. ಆ ಗರ್ಭದಲ್ಲಿ ದೇವರು ರಕ್ಷಣೆ ಮಾಡಿ ಭೂಮಿಗೆ ಬಂದ ಮೇಲೆ ಹಾಗೇ ರಕ್ಷಣೆ ಮಾಡುವಂತಹ ಜವಾಬ್ದಾರಿ. ಈ ಮಾತು ಯಮದೇವರು ಹೇಳಿರ್ತಕ್ಕಂತಹ ಮಾತು ಎಂತಹ ಪರಿಣಾಮ ಬೀರಿತು ಇತಿಗೆ, ಸುಯಜ್ಞನ ಹೆಂಡತಿಗೆ ಹೇಗೆ ಪರಿಣಾಮ ಬೀರಿತು. ಪತಿಚ್ಯುತಂ ತಿಷ್ಟತಿ ದಿಷ್ಟರಕ್ಷಿತಂ, ಇದೇ ಮಾತು ಯಮ ಹೇಳತಕ್ಕಂತಹ ಮಾತು. ಪತಿಚ್ಯುತಂ ತಿಷ್ಟತಿ ದಿಷ್ಟರಕ್ಷಿತಂ, ನಮ್ದು ನಮ್ದು ಅಂತಾದ್ರೆ ದೇವರು ಕೊಟ್ಟೇ ಕೊಡ್ತಾನೆ, ಅವನು ಹಾಗೆ ಇಟ್ಟುಕೊಳ್ಳೋದಿಲ್ಲ. ದಾರಿಯಲ್ಲಿ ನಾವು ಬಸ್ಸಲ್ಲಿ ಹೋಗ್ತೇವೆ, ಬಸ್ಸಲ್ಲಿ ಹೋಗುವಾಗ ಪರ್ಸ್ ಮಿಸ್ ಆಯಿತು ಇಲ್ಲ ಅಂತ ಆಯ್ತು, ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೇವೆ. ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ ಹೇಳ್ತಾನೆ, ಈ ನಮ್ಮ ಹತ್ರ ಒಂದು ಬಂದಿದೆ, ಇದೇನಾ ಪರ್ಸು? ಹೌದು, ತಗೊಂಡು ಹೋಗಿ ಅಂತ ಹೇಳ್ತಾನೆ. ಅದು ಎಲ್ರದ್ದು ಪರ್ಸ್ ಅಲ್ಲ, ಯಾರದೋ ಒಂದು ಪರ್ಸು ಕೊಡ್ತಾನೆ. ಅಂದ್ರೆ ನಮ್ದು ಹೌದು ಅಂತಾದ್ರೆ ಅದಕ್ಕಿಂತಲೂ ದೇವರಿಗೆ ಕೊಡಬೇಕು ಅಂತ ಮನಸ್ಸಾಯಿತು ಅಂತಂದ್ರೆ ದೇವರು ಕೊಟ್ಟೇ ಕೊಡ್ತಾನೆ. ನಮ್ಮ ಪ್ರಾಣೇಶ್ವರ ಇದ್ದಾರೆ, ಅವ್ರದ್ದೊಂದು ಅನುಭವ ಇದೆ. ನಮ್ಮ ಪರ್ಯಾಯ ಕಾಲದಲ್ಲಿ ಕೃಷ್ಣದೇವರು ದೊಡ್ಡ ಸೇವೆ ಮಾಡಿದ್ದಾರೆ. ಅವರು ಸಪ್ತೋತ್ಸವ ಕೊಟ್ಟಿದ್ರು ಕೃಷ್ಣದೇವರಿಗೆ, ದೊಡ್ಡ ಉತ್ಸವ, ದೊಡ್ಡ ಸೇವೆಯನ್ನು ಮಾಡಿದ್ರು. ಆ ದೊಡ್ಡ ಸೇವೆ ಮಾಡಿದಾಗ ದೇವರು ಅವರಿಗೊಂದು ತಲೆಗೆ ಹೊಡೆದ. ಏನು ಅಂದ್ರೆ ಅವರ ಇದ್ದಾರೆ ಪಕ್ಕದಲ್ಲೇ ಕೂತಿದ್ದಾರೆ, ಅವರ ಸೊಸೆಯದ್ದು ಒಂದು ಬಂಗಾರದ ಚೈನ್ ಮಿಸ್ ಆಯ್ತು. ಅವರಿಗೆ ಅನಿಸಿತು ಮಾಂಗಲ್ಯ ಸೂತ್ರ ಅಂತೆ ಅದು ಕಳೆದು ಹೋಯ್ತು. ನೀವು ನೋಡಿ, ಎಂಥವರಿಗೂ ವೈರಾಗ್ಯ ಬರಬೇಕು, ಸಾಕಪ್ಪ ಕೃಷ್ಣದೇವರ ಸುದ್ದಿ ಬೇಡ ಇನ್ನು ಅಂತ. ಯಾಕಂದ್ರೆ ಅವರಿಗೆ ಸೇವೆ ಕೊಟ್ಟದ್ದು ಬೇರೆ, ಕೊನೆಗೆ ಕೊರಳಲ್ಲಿದ್ದದ್ದನ್ನು ಕೃಷ್ಣಾರ್ಪಣ ಅಂತ ತಗೊಳ್ಳೋದು ಬೇರೆ. ಭಾರಿ ಕಷ್ಟ ಈ ಕೃಷ್ಣದೇವರದ್ದು. ಏನಿದ್ರು ದೂರದಲ್ಲಿ ಬೆಂಗಳೂರಲ್ಲಿದ್ದೇ ಸೇವೆ ಮಾಡೋದು ಒಳ್ಳೇದು ಅಂತ ಅವರಿಗೆ ಅನಿಸಿತು. ಕೃಷ್ಣದೇವರು ಹೊಡೆದ ಅಂದ್ರೆ ಇಷ್ಟು ಕೊಟ್ಟ ಸಾಲದು ಅಂತ ಏನೋ ಗೊತ್ತಿಲ್ಲ, ಕೃಷ್ಣ ಹೇಳ್ದ ಕಸಿದುಕೊಂಡ್ಬಿಟ್ಟ. ಅವರಿಗೆ ಪಾಪ ಚಿಂತೆ ಆವರಿಸಿತು. ಚಿಂತೆ ಆವರಿಸಿದ್ರೂ ಕೂಡ ಅವರಿಗೆ ಧೈರ್ಯ ಇತ್ತು, ದೇವರು ನಮಗೆ ಕೊಟ್ಟೇ ಕೊಡ್ತಾನೆ, ನಮ್ದು ಹೌದು ಅಂತಂದ್ರೆ ಕೊಟ್ಟೇ ಕೊಡ್ತಾನೆ. ದೇವರದ್ದು ಏನು, ನಮ್ಮ ಶಕ್ತಿ ಮೀರಿ ಸೇವೆ ಕೊಟ್ಟಿದ್ದೇವೆ, ದೇವರು ಯಾಕೋ ಮಾಡಿದ್ದಾನೆ ಪರೀಕ್ಷೆ ಮಾಡಲಿಕ್ಕೆ ಅಂತ ದೇವರಿಗೆ ಭಾರ ಒಪ್ಪಿಸಿತು. ಆಶ್ಚರ್ಯ ಅಂದ್ರೆ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಅವ್ರಿಗೆ ಒಂದು ದಿವಸ ಇಡೀ ಟೆನ್ಷನ್ ಅಲ್ಲಿ ಇಟ್ಟ. ಮರು ದಿವಸ ಒಬ್ಬ ಮಠದ ಮನೆ ಹೇಳಿದ, ಒಂದು ಚೈನ್ ಸಿಕ್ಕಿದೆ ಯಾರ್ದು, ಅವ್ರು ಹೇಳಿ ತಕೊಳ್ಳಿ ಅಂತ. ಇವರು ಹೇಳಿದ್ರು, ಅಪ್ಪ ನಂದನ್ ಚೈನ್ ಹೋಗಿದೆ ಅಂತ. ಇದು ಅಂತ ಹೇಳಿದ, ಹೌದು ಅಂತ ಹೇಳಿದ್ರು. ಕೃಷ್ಣ ಅಪವಾದದಿಂದ ಮುಕ್ತನಾಗಿಬಿಟ್ಟ, ಪ್ರಾಣೇಶ್ವರ ನಿಮ್ಮ ಸೈನ್ ನಿಮ್ಗೆ ಅಂತ ಅವರಿಗೆ ಕೊಟ್ಟುಬಿಟ್ಟ. ಅವರದನ್ನು ಪಡೆದಿದ್ದಾರೆ, ಅವರದ ಅನುಭವ ಅವರದು. ಅಂದ್ರೆ ದೇವರ ಸೇವೆ ಮಾಡಿ ನದೇವ ತೋಷಣಂ ವೃತ ಅಂತ, ದೇವರ ಸ್ತೋತ್ರ ಮಾಡಿದರೆ, ದೇವರ ಸೇವೆ ಮಾಡಿದರೆ ಎಂದೂ ವೃತ ಆಗುವುದಿಲ್ಲ. ಪತಿಚ್ಯುತಂ ತಿಷ್ಟತಿ ದಿಷ್ಟರಕ್ಷಿತಂ. ಅಲ್ಲ, ಮಠಕ್ಕೆ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಭಕ್ತರು ಬರ್ತಾರೆ, ಭಕ್ತರದ್ದನ್ನು ಹಿಡ್ಕೊಂಡು ಹೋಗ್ಲಿಕ್ಕೆ ಅಂತ ವಿಭಕ್ತರಾಗಿ ಬರುವವರು ಎಷ್ಟು ಜನ ಇರ್ತಾರೆ ಅಂದ್ರೆ ಭಕ್ತರ ಸಂಖ್ಯೆಗಿಂತ ವಿಭಕ್ತರ ಸಂಖ್ಯೆಯೇ ಜಾಸ್ತಿ ಇರ್ತದೆ. ಆದ್ರಿಂದ ಅಂಥವರ ಕೈಗೆ ಸಿಕ್ಕಿದ್ರೆ, ನಮ್ಮ ದೇವರು ಹಾಗೆ ಮಾಡಲಿಲ್ಲ, ನನಗೆ ಗೊತ್ತವನಿಗೆ ಉಡುಪಿ ಕೃಷ್ಣನಿಗೆ ಅಪವಾದ ಬರಬಾರದು ಅಂತ, ಹಾಗೆ ಯಾರದೋ ಒಬ್ಬನ ಕೈಯಲ್ಲಿ ಸಿಕ್ಕಿ ಅದನ್ನು ಆಫೀಸಲ್ಲಿ ಮುಟ್ಟಿಸಿ ಕೊನೆಗೆ ಪ್ರಾಣೇಶ್ವರಾಯರ ಕೈಗೆ ಬಂತು. ಅಲ್ಲ, ಚೈನ್ನ ಪ್ರಶ್ನೆ ಅಲ್ಲ, ಅದು ಮಂಗಲಸೂತ್ರದ ಪ್ರಶ್ನೆ ಅಲ್ಲ, ಕೃಷ್ಣನ ಸನ್ನಿಧಾನದಲ್ಲಿ ಹೋಗಬಾರದು, ಅದು ಅಲ್ಲಿಯೇ ಮತ್ತೆ ವಾಪಸ್ ಬರಬೇಕು. ಪತಿಚ್ಯುತಂ, ದೇವರು ಪತಿಚ್ಯುತಂ ತಿಷ್ಟತಿ ದಿಷ್ಟರಕ್ಷಿತಂ, ಆ ದಾರಿಯಲ್ಲಿ ಹೋದು ಮಿಸ್ ಆದರೂ ಕೂಡ ದಿಷ್ಟರಕ್ಷಿತಂ, ದೇವರು ರಕ್ಷಣೆ ಮಾಡಿ ಅದನ್ನು ವಾಪಸ್ ಕೊಡ್ತಾರೆ. ರಕ್ಷಣೆ ಮಾಡಬೇಕು ಅಂತ ಕಂಡ್ರೆ ಮನೆಯಲ್ಲಿ ಇಟ್ಟರೂ ಕಳೆದು ಹೋಗುವುದಿಲ್ಲ ಅಂತೇನಿಲ್ಲ, ಎಷ್ಟು ಚೈನ್ ಹೋದವರು ಇದ್ದೀರಿ, ನಿಮ್ಮ ನಿಮ್ಮ ಅನುಭವವೇ ಸಾಕ್ಷಿ ಅದಕ್ಕೆ. ಅದು ಗೃಹಸ್ಥಿತಂ, ಫೈನಾನ್ಸ್ ಅಲ್ಲಿ ಇಡುದು ಸುಭದ್ರ ಅಂತ ಎಷ್ಟು ಜನ ಕಂಡುಕೊಳ್ಳಿಲ್ಲ. ಗೃಹಸ್ಥಿತಂ, ಅದು ಮನೆಯೊಳಗೆ ಟ್ರೆಜರಲ್ಲಿ ಇಟ್ಟದ್ದು, ಹೋಯ್ತು ಅದು, ಹೋಗೇ ಹೋಯ್ತು. ಹಾಗಾಗಿ ಅದು ದಾರಿಯಲ್ಲಿದ್ದದ್ದು ಹೋಗುವುದು ಸಿಗುವುದುಂಟು, ಮನೆಯೊಳಗೆ ರಕ್ಷಣೆಗೆ ಅಂತ ಇಟ್ಟದ್ದು ಕಳೆದುಕೊಳ್ಳುವುದುಂಟು, ಎಲ್ಲವೂ ಇದೆ. ಆದ್ರಿಂದ ಅವರವರ ದೈವ, ಅವರವರ ಅದೃಷ್ಟ, ಅದು ಪ್ರೇರಣೆ ಮಾಡತಕ್ಕಂತಹ ಭಗವಂತ ಹೇಗೆ ಪ್ರೇರಣೆ ಮಾಡ್ತಾನೆ ಗೊತ್ತಿಲ್ಲ, ಅದಕ್ಕೆ ಅವರವರ ಅನುಭವವೇ ಸಾಕ್ಷಿ ಅಂತ ಯಮದೇವರು ಸುಯಜ್ಞನ ಹೆಂಡತಿಗೆ ಉಪದೇಶ ಮಾಡಿದರು. ಬಾಲಕನಾಗಿ ಹಿರಣ್ಯಕಶಿಪು ಈ ಮಾತನ್ನು ಹೇಳಿದ. ಆ ಯಮನ ಮಾತು, ಮಗುವಿನ ಮಾತನ್ನು ಕೇಳಿ, ಹೌದಲ್ವಾ ಈ ಮಗು ಹೇಳುದು ಸರಿ ಉಂಟಲ್ಲ ದೇವ್ ಅಂತ ಹೇಳಿ ಆ ಸಂಸ್ಕಾರ ಮಾಡಿ ಮನೆಗೆ ಹೋಗಿ ಕೊನೆಗೆ ಆರಾಮವಾಗಿತ್ತು. ಅದಕ್ಕೆ ಹೆಸರೇ ಸಂಸ್ಕೃತದಲ್ಲಿ ಸ್ಮಶಾನ ವೈರಾಗ್ಯ ಅಂತ. ಅದು ಸ್ಮಶಾನಕ್ಕೆ ಹೋಗಿ ವಾಪಸ್ ಬರೋದನ್ನೊಂದು ವೈರಾಗ್ಯ ಅಂತೆ. ಅಯ್ಯೋ ಏನ್ರಿ ಜೀವನ, ಇಷ್ಟೇನಾ ಜೀವನ, ಅಯ್ಯೋ ಛೇ ಅಂತ. ಅದಕ್ಕೆ ಗರುಡ ಪುರಾಣ ಎಲ್ಲ ಹೇಳಿಸುದು ಆವಾಗ. ಅದು 13ನೇ ದಿವಸ ಆಯಿತು, ಪಿಂಡ ಪ್ರದಾನ ಮುಗಿಯಿತು, ಮಾಮೂಲು ನಾವು ಆರಾಮ, ಸತ್ತವ ಅವ ಮಾತ್ರ, ನಾವು ಪರ್ಮನೆಂಟ್ ಅಂತ ಮತ್ತೆ ಮಾಮೂಲು ನಮಸ್ಥಿತಿ. ಒಂದು ಕ್ಷಣದಲ್ಲಿ ಯಮದೇವರೇ ಬಂದು ಉಪದೇಶ ಕೊಟ್ಟು ಪರಿವರ್ತನೆ ಮಾಡಿದರು. ಹಿರಣ್ಯಕಶಿಪು ತನ್ನ ತಾಯಿಗೆ ಈ ಕಥೆಯನ್ನೇ ಹೇಳ್ತಾನೆ. ಅಮ್ಮ, ಯಮದೇವರು ಬಾಲಕನಾಗಿ ಹೇಳಿರ್ತಕ್ಕಂತಹ ಕಥೆ, ಸ್ವಯಜ್ಞನ ಹೆಂಡಂದಿರನ್ನು, ಸ್ವಯಜ್ಞನ ಮಕ್ಕಳನ್ನು ತಿದ್ದಿರತಕ್ಕಂತಹ ಬಗೆ ಎಂತ ಹಿರಣ್ಯಕಶಿಪು ತನ್ನ ತಾಯಿಗೆ ಹೇಳ್ತಾನೆ. ಯಾರು ಮಗ, ಯಾರು ಅಪ್ಪ, ಯಾರು ಗಂಡ, ಯಾರು ತಂದೆ, ಯಾರಿಗೆ ಗೊತ್ತಮ್ಮ ಈ ಪ್ರಪಂಚದಲ್ಲಿ? ಆದ್ರಿಂದ ನೀನು ಚಿಂತೆ ಮಾಡಬೇಡ, ದೊಡ್ಡ ತತ್ವ, ದೊಡ್ಡ ಚೇತನ ಅದು ಬೇರೆ ಇದೆ. ಅದು ಯಾರ್ಯಾರನ್ನು ಯಾವ್ಯಾವಾಗ ಎಲ್ಲೆಲ್ಲಿ ಹೇಗೆ ಇಡಬೇಕೋ ಹಾಗೆ ಇಡುತ್ತೆ. ದಿತಿಗೆ ಹೌದು ಅನಿಸಿತಲ್ಲ, ತತ್ವೇ ಚಿತ್ತಂ ಅಧಾರಯತ್ ಪುತ್ರಶೋಕಂ ಹಿತ್ವ ಮಗಸತ್ತ ಎಂಬುದನ್ನು ಮರ್ತೇ ಬಿಟ್ಟಿತು. ಈ ಪ್ರವಚನದ ಧಾರೆಯಲ್ಲಿ ಕೊಚ್ಚಿಕೊಂಡು ಹೋಗಿಬಿಟ್ಲು ಅವಳು, ಪಾಪ ಅವಳು ಮರ್ತು ಬಿಟ್ಲು ಪುತ್ರ ಸತ್ತ ಎಂಬುದನ್ನೇ ಮರೆತು ಬಿಟ್ಲು. ತತ್ವೇ ಚಿತ್ತಂ ಅಧಾರಯತ್ ಒಳ್ಳೆಯ ಚೇತನ ಅದು, ಹಾಗಾಗಿ ಒಳ್ಳೆಯದನ್ನೇ ಚಿಂತನೆ ಮಾಡಿತು. ತತ್ವೇ ಚಿತ್ತಂ ಅಧಾರಯತ್ ಅತ್ತಿಗೆ ಗಂಡ ಸತ್ತದನ್ನು ಮರೆತು ಬಿಟ್ರು, ಮಕ್ಕಳು ಅಷ್ಟೇ. ಇಷ್ಟು ಹಿರಣ್ಯಕಶಿಪು ಉಪದೇಶ ಮಾಡಿದ. ಅವನ ಸ್ಥಿತಿ ಹೇಗೆ? ತಾಯಿಯ ಸ್ಥಿತಿ ಆಯಿತು, ಮಕ್ಕಳ ಸ್ಥಿತಿ ಆಯಿತು, ಅತ್ತಿಗೆಯ ಸ್ಥಿತಿ ಹೇಳಿದ. ತನಗೆ ಇವ ಹೇಗಾದ? ಹಿರಣ್ಯಾಕ್ಷ ಸತ್ತ, ತನ್ನ ಸಹೋದರ ಸತ್ತ, ಕೊಂದದ್ದು ವಿಷ್ಣು. ಒಂದು ರೀತಿಯಾಗಿ ಅದನ್ನು ಹೇಗಾದರೂ ಸೇಡು ತೀರಿಸಿಕೊಳ್ಳಬೇಕು ಅಂತ ಪ್ರಾರಂಭ ಮಾಡಿದ. ಸೇಡು ತೀರಿಸಿಕೊಳ್ಳುವುದರ ಉದ್ದೇಶ ಏನು ಗೊತ್ತೋ? ಅದರ ಹಿನ್ನೆಲೆಯಲ್ಲಿ ಸೇಡು ತೀರಿಸಿಕೊಳ್ಳುವುದಲ್ಲ, ತನ್ನ ಸಹೋದರ ಸತ್ತ ಅಂತ ದುಃಖ ಅಲ್ಲ, ತಾನು ಶಾಶ್ವತವಾಗಿ ಉಳಿಯಬೇಕು ಎಂಬುದು ಗಟ್ಟಿಯಾಯ್ತು ಅವನಿಗೆ. ನನ್ನ ಸಹೋದರ ಹೋದ, ಆದರೆ ನಾನು ಮಾತ್ರ ಗಟ್ಟಿಯಾಗಿ ಉಳಿಬೇಕು ಅನ್ನುವ ಚಿಂತೆ ಅವನಿಗೆ ಜೋರಾಯ್ತಂತೆ. ಹಿರಣ್ಯಕಶಿಪು ರಾಜನ್ ಏನ್ ಮಾಡಿದ? ಅಜೇಯಂ ಅಜರಾಮರಂ ಆತ್ಮಾನಂ ವ್ಯದಿಸ್ತತ, ನಾನು ಅಜೇಯನಾಗಬೇಕು ಅಂತ ತೀರ್ಮಾನ ಮಾಡಿದಂತೆ, ನಾನು ಅಜರಾಮರನಾಗಬೇಕು ಅಂತ ತೀರ್ಮಾನ ಮಾಡಿದಂತೆ. ತನ್ನ ಸಹೋದರ ಸತ್ತದ್ದನ್ನು ನೋಡಿ ಅಯ್ಯೋ ನಾನು ಹೀಗೇನೆ ಹೀಗೇನೆ, ಯಾವಾಗ ವಿಷ್ಣು ಕೊಲ್ತಾನೆ ಗೊತ್ತಿಲ್ಲ, ಯಾರ್ದೋ ಬಲಿಪಶು ಆಗಬೇಕು ಅಂತ ತೀರ್ಮಾನ ಮಾಡಬೇಕಲ್ಲ. ಅಜೇಯಂ ಅಜರಾಮರಂ ಅಂತ, ನಾನು ನನ್ನನ್ನು ಗೆಲ್ಲುವ ಪ್ರಪಂಚದಲ್ಲಿ ಇನ್ನೊಬ್ಬ ಇರಬಾರದು, ಹಾಗಾಗಬೇಕು ನಾನು ಅಂತ ತೀರ್ಮಾನ ಮಾಡಿದ. ಅಜೇಯಂ ಆತ್ಮಾನಂ ವ್ಯಧಿಸ್ತ, ತಾನು ಅಜೇಯ ಆಗಬೇಕು, ಅಜೇಯನನ್ನಾಗಿ ಮಾಡಿಕೊಳ್ಳಬೇಕು ಅಂತ ಸಂಕಲ್ಪ ಮಾಡಿದ. ನನಗೆ ಪರಾಜಯನೇ ಬರಬಾರದು ಅಂತ, ಅಜರಾಮರಂ ಅಂತ, ನನಗೆ ಜರಾನೂ ಬರಬಾರದು, ಮರಣನೂ ಬರಬಾರದು. ಎಷ್ಟು ಚೆನ್ನಾಗಿದೆ ನೋಡಿ ಚಿಂತನೆ, ಎಷ್ಟು ಚೆನ್ನಾಗಿದೆ ಅಂತ. ಒಬ್ಬ ದೇವರನ್ನು ಪ್ರತ್ಯಕ್ಷವಾಗಿ ಗೊಲಿಸಿಕೊಂಡ ಅಂತೆ. ಏನು ಬೇಕು ಅಂತ ದೇವರು ಕೇಳಿದ್ರಂತೆ. ನನಗೊಂದು 200 ವರ್ಷ ಆಯುಷ್ಯ ಬೇಕು ಅಂತ ಕೇಳಿದ್ರಂತೆ. ದೇವರು ಓಕೆ ಅಂತ ಓಕೆ ಮಾಡಿ ಹೋದ. ಇವನಿಗೆ 60 ವರ್ಷ ಆಗುವಾಗಲೇ ಕೈಕಾಲು ನೋವಾಗಲಿಕ್ಕೆ ಪ್ರಾರಂಭ ಆಯಿತು. ದೇವರ ಹತ್ರ ಹೇಳಿದ, ದೇವರೇ ಯಾವಾಗ ಇಟ್ಕೊಂಡು ಹೋಗ್ತೀವಿ ಅಂತ. ದೇವರು ಹೇಳಿದ್ರು, 160 ವರ್ಷ ಇದೆ ನಿನಗೆ ಅಂತ. ಹಾಗಾಗುತ್ತೆ ನಮಗೆ, ನಮಗೆ ಆ ಚಿರಂಜೀವಿತ್ವ ಕೊಟ್ಟು ಏನು ಮಾಡೋದು, ಅದರ ಜೊತೆಗೆ ಆರೋಗ್ಯ ಇಲ್ಲ ಅಂದ್ರೆ ಹೇಗೆ? ಅದಕ್ಕೆ ಅವ ಹೇಳಿದ, ಅಜರಾಮರಂ, ಮರಣ ಇಲ್ಲ ಅಂತ ಅಷ್ಟೇ ಅಲ್ಲ, ಜರಾನೂ ಬರಬಾರದು, ಯಾವತ್ತೂ ಯುವಕನಾಗಿಯೇ ನಾನು ಇರಬೇಕು, ನನ್ನನ್ನು ಯಾರೂ ಗೆಲ್ಲಬಾರದು, ಪರಾಜಯದ ಪ್ರಶ್ನೆ ಇರಬಾರದು, ಯಾರೂ ನನ್ನನ್ನು ಗೆಲ್ಲುವವ ಇರಬಾರದು, ನನಗೆ ಮುದಿತನ ಎಂಬುದು ಬರಬಾರದು, ಮರಣ ಎಂಬುದು ಬರಲೇಬಾರದು, ನಾನು ಹಾಗೆ ಯೌವನದಿಂದ ನೆರೆದಾಡುವನಾಗಬೇಕು, ನನ್ನ ಶಕ್ತಿ ಹೀಗಾಗಬೇಕು, ಹೀಗೆ ಬೆಳೆಯಬೇಕು ಅಂತ. ಆತ್ಮಾನಂ ವ್ಯಧಿಸ್ತದ, ತಾನು ಹೀಗಾಗಬೇಕು. ಹೇಗೆ? ಆತ್ಮಾನಂ ಅಪ್ರತಿದ್ವಂದ್ವಂ ಏಕರಾಜಂ ವ್ಯಧಿಸ್ತದ, ನಾನು ಏನಾಗಬೇಕು ಅಂದ್ರೆ ಅಪ್ರತಿದ್ವಂದ್ವ. ಹಿರಣ್ಯಕಶಿಪುವಿಗೆ ಇನ್ನೊಂದು ದ್ವಂದ್ವ ಇರಬಾರದು, ಮತ್ತೊಂದು ಹಿರಣ್ಯಕಶಿಪು ಬರಬಾರದು. ಹೇಗೆ ಹಿರಣ್ಯಾಕ್ಷನಿಗೆ ಮತ್ತೊಬ್ಬ ಇದ್ದ, ವರಾಹ ಇದ್ದ, ಹಾಗೆ ಹಿರಣ್ಯಕಶಿಪುವಿಗೆ ಮತ್ತೊಬ್ಬ ದ್ವಂದ್ವ ಪ್ರತಿದ್ವಂದ್ವ ಸಮನಾದವ ಇನ್ನೊಬ್ಬ ಬರಬಾರದು. ಅಪ್ರತಿದ್ವಂದ್ವಂ ವ್ಯಧಿಸ್ತತ ಅಂತ. ಅದರ ಜೊತೆಗೆ ಇನ್ನೊಂದು ಹೇಳ್ತಾನೆ, ಏಕರಾಜಂ, ಇಡೀ ಅಖಂಡ ಭೂಮಂಡಲಕ್ಕೆ ರಾಜ ಯಾರು ಅಂದ್ರೆ ಹಿರಣ್ಯಕಶಿಪು. ಇದವನ ಆಸೆ, ಹಿರಣ್ಯಕಶಿಪುವಿನ ಆಸೆ ಏನು? ನಮ್ದು ಆಸೆ ಆಗುವುದಿಲ್ಲ ಅಷ್ಟೇ. ನಾನೇ MLA ಆಗಬೇಕು, ನಾನೇ MP ಆಗಬೇಕು, ನಾನೇ CM ಆಗಬೇಕು, ನಾನೇ PM ಆಗಬೇಕು, ಏನೇನೋ ಆಗ್ತೇವೆ ಅಷ್ಟೇ. ಆಸೆ ಯಾರಿಗೆ ಇರುವುದಿಲ್ಲ, ಪ್ರತಿಯೊಬ್ಬ ನೀವು ಆಸೆ ಹಾಗೆ. ನೀವು ಮಿನಿಸ್ಟರ್ ಆಗಿ ಅಂತ ಹೇಳಿದಾಗ ಹೌದಾ ಆಗ್ತೇನೆ ನಾನು ಅಂತ ಕೇಳ್ತಾರೆ ನೋಡಿ. ಆಗುವುದಿಲ್ಲ ಆಸೆ ಪಡುವುದಕ್ಕೇನಂತೆ. ಹಾಗೆ ಹಿರಣ್ಯಕಶಿಪು ಆಸೆ ಅಂತೂ ಪಟ್ಟ. ಅಪ್ರತಿದ್ವಂದ್ವಂ ಏಕರಾಜಂ ವ್ಯತಿಸ್ತತ ಅಂತ, ಇಡೀ ಪ್ರಪಂಚದ ರಾಜ ನಾನು ಒಬ್ಬನೇ ಆಗಬೇಕು ಅಂತ. ಏಕರಾಜಂ ವ್ಯತಿಸ್ತತ, ನಾನು ಒಬ್ಬಂಟಿಗನೇ ನಾನು ರಾಜನಾಗಬೇಕು, ಚಕ್ರವರ್ತಿ ಆಗಬೇಕು ಅಂತ ಆಸೆ ಪಟ್ಟ ಅಂತ. ನಾವು ಆಸೆ ಪಡ್ತೇವೆ, ಪ್ರಯತ್ನ ಮಾಡಲಿಕ್ಕಾಗುದಿಲ್ಲ. ಏನು ಪ್ರಯತ್ನ ಅಂದ್ರೆ ಏನು? ಎರಡು ರೀತಿಯಾದ ಪ್ರಯತ್ನ ಇದೆ. ಒಂದು ದೈಹಿಕವಾದ ಪ್ರಯತ್ನ, ಇನ್ನೊಂದು ಮಾನಸಿಕವಾಗಿರ್ತಕ್ಕಂತಹ ಪ್ರಯತ್ನ. ಪ್ರಯತ್ನ ಅಂದ್ರೆ ಇನ್ಫ್ಲೂಯೆನ್ಸ್ ಮಾಡುವುದಲ್ಲ, ಇನ್ನೊಬ್ಬರ ಹತ್ರ ಹೋಗಿ ಹೇಳಿ ಮಾಡಿಸಿಕೊಳ್ಳುವುದಲ್ಲ. ಮತ್ತೆ ಅದಕ್ಕೆ ದೈವಾನುಗ್ರಹ ಬೇಕು, ಅದನ್ನು ಸಂಪಾದನೆ ಮಾಡಬೇಕು. ಅದು ಹಿರಣ್ಯಕಶಿಪುವಿನ ಯಶಸ್ಸಿನ ಗುಟ್ಟು. ಹಿರಣ್ಯಕಶಿಪು ಆಲೋಚನೆ ಮಾಡಿದ, ಇಂತಹ ಅಜೇಯತ್ವ, ಅಜರಾಮರತ್ವ, ಅಪ್ರತಿದ್ವಂದ್ವತ್ವ, ಏಕರಾಜತ್ವ ನನಗೆ ಬರಬೇಕಾಗಿದ್ರೆ ಅದಕ್ಕೆ ಈ ದೈವಾನುಗ್ರಹ ನನಗೆ ಬೇಕು. ದೈವಾನುಗ್ರಹ ಅಂದ್ರೆ ಹಾಗೆ ಯಾವುದೋ ಒಂದು ದೇವತೆಯನ್ನು ನನ್ನ ವಶದಲ್ಲಿ ಇಟ್ಟುಕೊಳ್ಬೇಕು. ಯಾವ ದೇವತೆ ಆಲೋಚನೆ ಮಾಡಿದ? ಬ್ರಹ್ಮದೇವರಿದ್ದಾರೆ. ಯಾಕೆಂದ್ರೆ ಪಾಪದ ದೇವರು, ಅವರು ಸಿಗುವುದಿಲ್ಲ, ಸಿಕ್ಕಿದ್ರೆ ಆಯ್ತು ಅಂತ ಹೇಳ್ತಾರೆ. ಹಾಗಾಗಿ ಆ ಬ್ರಹ್ಮದೇವರನ್ನು ಒಲಿಸಿಕೊಳ್ಳಬೇಕು ಅಂತ ತೀರ್ಮಾನ ಮಾಡಿದ. ಅಜೇಯತ್ವ ಅಜರಾಮರತ್ವ, ಇದು ನಾವು ಕಲಿಯಬೇಕಾದಂತಹ ಪಾಠ. ಹಿರಣ್ಯಕಶಿಪುವಿನಿಂದ ದೈತ್ಯನಿರಬಹುದು, ಆದರೆ ಅವನ ಯಶಸ್ಸಿನ ಗುಟ್ಟು ಯಾವುದು ಅಂತಂದ್ರೆ ಬರೀ ಆಸೆ ಪಡುವುದು ಮಾತ್ರ ಅಲ್ಲ, ಬರೀ ಕನಸಿನ ಮಂಡಿಗೆ ಮಾತ್ರ ಅಲ್ಲ, ಅದರ ಹಿನ್ನೆಲೆಯಲ್ಲಿ ಸಾಧನೆ ಮಾಡಿದ. ಏನು ಸಾಧನೆ ಮಾಡಿದ ಅಂದ್ರೆ ತಪಸ್ಸು. ಇದು ಮುಖ್ಯವಾದ್ದು. ನಮ್ಮ ಜಯದಲ್ಲಿ ವಿಜಯದಲ್ಲಿ ತಪಸ್ಸು ಎಂಬುದು ಅತ್ಯಗತ್ಯ. ದೇವರ ಅನುಗ್ರಹ ಬೇಕು. ರಾತ್ರಿ ಇಡೀ ಹಗಲಿಡೀ ಪುಸ್ತಕ ಬಿಡಿಸಿ ಓದಿದ್ದೇ ಓದಿದ್ದು, ಪರೀಕ್ಷಾಲೆ ಹೋದಾಗ ಎಲ್ಲ ಮರೆತೇ ಬಿಟ್ಟದ್ದು. ಯಾಕೆಂದ್ರೆ ದೈವಾನುಗ್ರಹ ಒಂದಿಲ್ಲ. ದೈವಾನುಗ್ರಹನೂ ಬೇಕು, ಅದನ್ನು ಸಂಪಾದನೆ ಮಾಡಬೇಕಾಗಿದೆ. ಅದಕ್ಕೇನು ಮಾಡಬೇಕು? ಜಪ ಮಾಡಬೇಕು, ತಪಸ್ಸು ಮಾಡಬೇಕು, ಬ್ರಹ್ಮದೇವರನ್ನು ಒಲಿಸಿಕೊಳ್ಬೇಕು. ಹೇಗೆ? ಬ್ರಹ್ಮದೇವರೇ ಬನ್ನಿ 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 ಅಂತ ಹೇಳಿದ್ರೆ ಆಗತ್ತಾ? ಅದು ನಾಲ್ಕು ಜನ ಇರುವಲ್ಲಿ ಹೋಗಿ ಬ್ರಹ್ಮದೇವರೇ ನಾನು ಏಕರಾಜ ಆಗಬೇಕು, ನಾನು ಅಪ್ರದಿದ್ದೊಂದು ಆಗಬೇಕು ಅಂದ್ರೆ ನನ್ನ ಪಕ್ಕದಲ್ಲಿದ್ದವನು ಹೇಳ್ತಾನೆ ನಾನು ಏಕರಾಜ ಆಗ್ಬೇಕು ಬ್ರಹ್ಮದೇವರೇ ಅಂತ ಅಪ್ಲಿಕೇಶನ್ ಕೊಟ್ರೆ. ಇನ್ನೊಬ್ಬ ಇರಬಾರದು, ನಾನೊಬ್ಬನೇ ಇರಬೇಕು ಅಂತ ಜಾಗದಲ್ಲಿ ಬ್ರಹ್ಮದೇವರನ್ನು ಭೇಟಿಯಾಗಬೇಕು. ಬ್ರಹ್ಮದೇವರಿಗೂ ನನಗೂ ಭೇಟಿಯಾದ ಇನ್ನೊಬ್ಬನಿಗೆ ಗೊತ್ತಾಗಬಾರದು. ಗೊತ್ತಾಗಿಬಿಟ್ರೆ ಅವನು ಅಪ್ಲಿಕೇಶನ್ ಇಟ್ಟರೆ ನಾನು ಅಪ್ರದಿದ್ವಂದ್ವ ಆಗುದು ಹೇಗೆ, ಏಕರಾಜ ಆಗುದು ಹೇಗೆ? ಅದಕ್ಕೆ ಯಾರೂ ಬಾರದಿದ್ದ ಜಾಗವನ್ನು ಆರಿಸಿದ. ಎಂತ ಜಾಗ? ಮಂದರದ್ರೋಣ್ಯ ಅಂತ ಹೇಳ್ತಾರೆ. ಅಲ್ಲಿಗೆ ಹೋದ ಅಂತೆ ನೇರ. ನೋಡಿ, ಇದು ನಾವು ಕಲಿಯಬೇಕಾದ ಒಂದು ಒಳ್ಳೆಯ ಅಂಶ ಹಿರಣ್ಯಕಶಿಪುವಿನಿಂದ. ಏನು ಅಂದ್ರೆ, ಜಪ ಮಾಡಬೇಕಾದ್ರೆ ತಪಸ್ಸು ಮಾಡಬೇಕಾಗಿದ್ರೆ ಯಾರೂ ಬಾರದಿದ್ದ ಜಾಗ ಬೇಕು, ಏಕಾಂತವಾದ ಜಾಗವನ್ನು ಆಶ್ರಯಿಸಬೇಕು. ನಮಗೇನು ಅಂದರೆ, ನಾನು ಏಕಾಂತದಲ್ಲಿ ಜಪ ಮಾಡಿದ್ರೆ ಎಲ್ಲರಿಗೂ ಗೊತ್ತಾಗುವುದಿಲ್ಲ, ನಾಲ್ಕು ಜನ ಹೇಳುವುದಿಲ್ಲ ಇವ್ರು ಜಪ ಮಾಡ್ತಾರೆ ಅಂತ ಹೇಳುವುದಿಲ್ಲಲ್ಲ, ನಾಲ್ಕು ಜನರಿಗೆ ಗೊತ್ತಾಗಬೇಕಲ್ಲ. ಇವರು ಜಪ ಮಾಡ್ತಾರೆ, ರಾತ್ರಿ ಆಗೋ ಜಪ ಮಾಡುವವರು, ಅದಕ್ಕೆ ನಿಮ್ಮ ಮುಂದೆ ಜಪ ಮಾಡಿದ್ರೆ ನೀವು ಸಾಕ್ಷಿ ಇರ್ತೀರಲ್ಲ, ಅದಕ್ಕೆ ನಿಮ್ಮ ಮುಂದೆ ಒಂದು ಜಪ ಕೂಡು. ಹಿರಣ್ಯಕಶಿಪು ಹೇಳಿದ, ಇನ್ನೊಬ್ಬರ ಮುಂದೆ ಜಪ ಕೂಡಬೇಡಿ, ಏಕಾಂತವನ್ನು ಆಶ್ರಯಿಸಿ. ಎಂತಹ ಏಕಾಂತ, ಅಂತಹ ಏಕಾಂತ ಇನ್ನೊಂದು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಮಂದರ ದ್ರೋಣ್ಯ, ಮಂದರ ಪರ್ವತಕ್ಕೆ ಹೋದಂತೆ. ಮಂದರ ಪರ್ವತನೂ ಅಲ್ಲ, ಅಲ್ಲಿಗೆ ಜನ ಬರಬಹುದು. ಮಂದರ ದ್ರೋಣ್ಯ, ಆ ಮಂದರ ಎರಡು ಮಧ್ಯದ ಭಾಗ, ಆ ಸೀಡಿದ ಭಾಗ, ಅದೊಂದು ಕಣಿವೆ ಇತ್ತು, ಅದರ ಒಳಗೆ ಪ್ರವೇಶ ಮಾಡಿ ಕೂತಾನೆ. ಯಾರು ಹೋಗ್ಬೇಕು ಅಲ್ಲಿಗೆ? ಯಾರಿಗೂ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಜಾಗ, ಏಕಾಂತವಾದ ಜಾಗವನ್ನು ಆಶ್ರಯಿಸಿದ ಹಿರಣ್ಯಕಶಿಪು. ಅಲ್ಲಿ ಹೋಗಿ ತಪಸ್ಸು ಮಾಡಬೇಕು ಅಂತ ತೀರ್ಮಾನ ಮಾಡಿದ. ಹೇಗೆ ತಪಸ್ಸು ಮಾಡಬೇಕು? ತಪಸ್ಸಿಗೆ ಆಸನ, ಅದಕ್ಕೆ ಬೇಕಾಗಿರತಕ್ಕಂತಹ ಪರಿಕರ, ಅದು ಹೇಗಿತ್ತು? ಬಹಳ ಹೇಳ್ತದೆ ಶ್ರೀಮದ್ ಭಾಗವತ. ಹಿರಣ್ಯಕಶಿಪು ಜಪ ಮಾಡಿದ್ದು ಹೇಳ್ತದೆ, ಗುಟ್ಟಲ್ಲಿ ಜಪ ಮಾಡಿದ್ದನ್ನು ಬಹಿರಂಗಗೊಳಿಸಿದೆ ಭಾಗವತ. ಅದು ಹೇಳಿತು, ಅದು ಮಂದರ ದ್ರೋಣಿಗೆ ಹೋದ. ಹೋಗಿ ಊರ್ಧ್ವ ಬಾಹು ನಭೋ ದೃಷ್ಟಿ ಅಂಗುಷ್ಟಾಶ್ರಿತ ಅವನಿ, ಅವನು ತಪಸ್ಸಿಗೆ ನಿಂತ ಭಂಗಿಯನ್ನು ಹೇಳ್ತಾರೆ, ನಿಂತು ಜಪ ಮಾಡಿದ. ನಮ್ಮಲ್ಲಿ ಆಚಾರ್ಯರು ಹೇಳ್ತಾರೆ, ಆ ಸೂರ್ಯ ದರ್ಶನಾತ್ತಿಷ್ಟೇತ್. ಸೂರ್ಯ ದರ್ಶನ ಆಗುವ ತನಕ ಗಾಯತ್ರಿ ಜಪ ನಿಂತು ಮಾಡಬೇಕು. ಅದಕ್ಕೆ ನಮ್ಮಲ್ಲಿ ಬುದ್ಧಿವಂತರು ಭಾರಿ ಆಲೋಚನೆ ಮಾಡಿದ್ರು, ಅಲ್ಲ ಸೂರ್ಯ ದರ್ಶನ ಆಗುವ ತನಕ ಆದ್ರೆ ನಿಂತು, ಆಮೇಲೆ ಕುಳಿತು, ಆಮೇಲೆ ಜಪ ಮಾಡಿದ್ರೆ ಹೇಗೆ ಅಂತ. ಹಿರಣ್ಯಕಶಿಪು ಹೋದ ಮಂದರ ದ್ರೋಣಿಗೆ, ನಿಂತ ಜಪ ಮಾಡಲಿಕ್ಕೆ ಅಂತ. ಊರ್ಧ್ವ ಬಾಹು ಅಂತ, ಕೈ ಅಲ್ಲಾಡಬಾರದು. ಕೈ ಅಲ್ಲಾಡಿದ್ರೆ ಇಡೀ ದೇಹ ಅಲ್ಲಾಡುತ್ತೆ, ಅದಕ್ಕೆ ಬ್ಯಾಲೆನ್ಸ್ ಸಿಗ್ಬೇಕಲ್ಲ. ಈ ಈಜುತ್ತಾರೆ ನೋಡಿ, ಈಜಲಿಕ್ಕೆ ಹೋಗ ಹೀಗೆ ಮಾಡ್ತಾರೆ, ಬ್ಯಾಲೆನ್ಸ್ ಅಲ್ಲಾಡಬಾರದು. ಹಾಗೆ ಊರ್ಧ್ವ ಬಾಹು ಎರಡೂ ಕೈಯನ್ನು ಮೇಲಕ್ಕೆ ಎತ್ತಿದಂತೆ. ಅವನು ಎರಡೂ ಕೈಯನ್ನು ಮೇಲಕ್ಕೆ ಎತ್ತಿದ್ದು ಎಲ್ಲಿ ಗೊತ್ತೋ? ತಪಸ್ಸಿಗೆ ಹೋದಾಗ ಮಾತ್ರ. ಮತ್ತೆ ಜೀವನದಲ್ಲಿ ಎಂದೂ ಎರಡು ಕೈಯನ್ನು ಮೇಲಕ್ಕೆ ಎತ್ತಿಲ್ಲ. ಎರಡು ಕೈ ಮೇಲಕ್ಕೆ ಎತ್ತುದಂದ್ರೆ ಏನು? ಲಾಸ್ ಕಂಪೆನಿ ಅಂತ ಅರ್ಥ. ನಾನು ಮುಗೀತು, ನನ್ನ ಕತೆ ಮುಗಿಯಿತು ಅಂತ, ಪರಾಜಯವನ್ನು ಘೋಷಣೆ ಮಾಡುವುದು ಅಂತ, ಎಲ್ಲ ಲಾಸ್ ಆಯಿತು ಅಂತ ಹೇಳುವಂತಹದ್ದು. ಹಿರಣ್ಯಕಶಿಪಿಗೆ ಅಂತಹದ್ದು ಬರಲಿಲ್ಲ ಅಂತೆ. ಯಾಕೆ ಬರಲಿಲ್ಲ ಅಂತಂದ್ರೆ, ದೇವರ ಹತ್ರ ಹೋಗಿ ಎರಡೂ ಕೈಯನ್ನು ಎತ್ತಿದಂತೆ, ದೇವರೇ ನನಗೆ ಯಾರು ರಕ್ಷಕರಿಲ್ಲ, ನೀನೇ ರಕ್ಷಣೆ ಮಾಡಬೇಕು ಅಂತ ದೇವರ ಮುಂದೆ ಬಂದು ಊರ್ಧ್ವ ಬಾಹು ಎರಡೂ ಕೈ ಎತ್ತಿದ. ನಮ್ದು ಹೇಗೆ? ದೇವರ ಹತ್ರ ಬಂದು, ದೇವರ ನನಗೆ ಎಂಥದ್ದು ಎಲ್ಲ ಇದೆ, ಏನು ತೊಂದರೆ ಇಲ್ಲ, ನೀವು ನೋಡಿಕೊಳ್ತಾ ಇರಿ ಬೇಕಾದ್ರೆ ಅಂತ ಹೇಳಿ ಬರುವುದು. ಹಾಗಾಗಿ ನಮ್ಮ ಊರು ಎಲ್ಲರ ಮುಂದೆ ಕೈ ಎತ್ತಬೇಕಾಗುತ್ತೆ. ದೇವರ ಮುಂದೆ ಕೈ ಎತ್ತಿದ್ರೆ ಇನ್ನೊಬ್ಬರ ಮುಂದೆ ನಾವು ಕೈ ಎತ್ತಬೇಕಾದಂತಹ ಸ್ಥಿತಿ ನಮಗೆ ಬರುವುದಿಲ್ಲ. ಹೋದ ಊರ್ಧ್ವ ಬಾಹು ಎರಡೂ ಕೈಯನ್ನು ಮೇಲಕ್ಕೆ ಎತ್ತಿದ ಅಂತ. ನಾನು ಹೇಳಲಿಕ್ಕೆ ಸುಲಭ, ನಾನು ಎರಡು ಕೈ ಅಂತ ಹೇಳುವಾಗ ಮಾತ್ರ ಮೇಲೆ ಎತ್ತಿದ್ದು, ಮತ್ತೆ ಕೆಳಗೆ ಬಂದು ನನ್ನ ಕೈ ಎಷ್ಟು ಹೊತ್ತು ಕೈ ಮೇಲಕ್ಕೆ ಹಿಡಿಲಿಕ್ಕಾಗುತ್ತೆ ನೀವು ನೋಡಿ, ಈಗ ಬೇಡ ಮನೆಗೆ ಹೋದ ಮೇಲೆ ನೋಡಿ ಎಷ್ಟು ಹೊತ್ತು ಕೈ ಮೇಲೆ ಹಿಡಿಲಿಕ್ಕಾಗುತ್ತೆ ಅಂತ. ಒಂದು ನಿಮಿಷ ಆದಾಗ ನೋವು ಪ್ರಾರಂಭ ಆಗುತ್ತೆ, ಮತ್ತೆ ಅಯ್ಯೋ ಸಾಕಪ್ಪ ಹಿರಣ್ಯಕಶಿಪು ಸುದ್ದಿಯೇ ಬೇಡ ಅಂತ ನಾವು ಹೇಳ್ತೇವೆ. ಅವನು ಒಂದು ನಿಮಿಷ ಅಲ್ಲ, ಒಂದು ಗಂಟೆ ಅಲ್ಲ, ಒಂದು ದಿವಸ ಅಲ್ಲ, 100 ವರ್ಷ ತಪಸ್ಸು ಮಾಡಿದ್ದಾನೆ. ಊರ್ಧ್ವ ಬಾಬು ಹೇಗಿರ್ಬೇಕು ನೋಡಿ, ಅವನ ಕೈ ಹಾಗಾಗಬೇಕು. ಒಬ್ಬ ಇದ್ದಾನೆ, ಒಬ್ಬ ಈ ಇದರಲ್ಲಿ ಬದರಿಕಾಶ್ರಮದಲ್ಲಿ ಒಬ್ಬ ಇದ್ದಾನೆ. ಅವನು ಏನು ಸಾಧನೆ ಅಂದ್ರೆ ಇದೇ ಸಾಧನೆ. ಏನು ಸಾಧನೆ ಅಂದ್ರೆ ಬಲ ಕೈಯನ್ನು ಎತ್ತಿ ಜಪ ಮಾಡುದು. ಅವನ ಕೈ ಹೇಗಂದ್ರೆ ಹೀಗೆ, ಹೀಗೆ ಅಂದ್ರೆ ಹೀಗೇನೆ. ಆ ಸ್ಪ್ರಿಂಗ್ ಅದು ಆಕ್ಷನ್ ನಿಂತು ಬಿಟ್ಟಿದೆ ಈಗ, ಅದು ಕೆಳಗೆ ಬರುದೇ ಇಲ್ಲ, ಬಂದ್ರೆ ತುಂಡೆ ಆಗ್ಬೇಕದು. ಹೀಗೆ ಊರ್ಧ್ವ ಬಾಹು, ಎರಡು ಬಾಹು ಅಲ್ಲ, ಅರ್ಧ ಹಿರಣ್ಯಕಶಿಪವ, ಇಡೀ ಹಿರಣ್ಯಕಶಿಪ ಅಲ್ಲ, ಒಂದು ಕೈಯನ್ನು ಮೇಲಕ್ಕೆತ್ತಿದ. ನೋಡ್ಲಿಕ್ಕೆ ಎಷ್ಟು ಜನ ಬರುದ್ರಿ, ಅವನಿಗೆ ಕಾಣಿಕೆ ಎಷ್ಟು ಜನ, ಕೂತಲ್ಲೇ ಅನ್ನ ನೋಡಿ. ನೀವ್ಯಾರು ಮತ್ತೆ ಪ್ರಯೋಗ ಮಾಡೋದು ಬೇಡ, ಮತ್ತೆ ದೇವರು ಕೊಟ್ಟ ಕೈಯನ್ನು ಸಾರ್ಥಕಗೊಳಿಸಬೇಕು. ಊರ್ಧ್ವ ಬಾಹು ಒಂದು, ಅದೇ ಒಂದು ಅವನ ಸ್ವಭಾವನೆ ಹಾಗೆ, ಒಂದು ಕೈಯನ್ನು ಮೇಲಕ್ಕೆತ್ತಿದ. ಎಷ್ಟು ದುರದೃಷ್ಟ ನೋಡಿ, ಸಾಧನೆ ಅಂತ ತಿಳ್ಕೊಂಡಿದ್ದಾನೆ. ಅದು ಸಾಧನೆನ ಅದು, ಯಾಕೆಂದ್ರೆ ದೇವರು ಕೊಟ್ಟ ಬಲ ಕೈ ಅದು ಹೋಯ್ತು ಅವನ ಪಾಲಿಗೆ. ಏನ್ ತಿನ್ನುವುದು ಎಡಕೈಯಲ್ಲಿ, ದೇವರ ಪೂಜೆ ಎಡಕೈಯಲ್ಲಿ, ಎಲ್ಲ ಎಡಕೈಯಲ್ಲಿ. ಪವಿತ್ರವಾದ ಬಲಕೈ ಇರುವಾಗ ಅದನ್ನು ಊರ್ಧ್ವಬಾಹು ಅಂತ ಎತ್ತಿಬಿಟ್ಟು ಈಗ ಅಲ್ಲಾಡದಿದ್ದ ಸ್ಥಿತಿ. ಪಾಪ ಹೀಗೆ ನೋಡಿದ್ರೆ ನಮಗೆ ಪಾಪನೇ ಅಂತ ಅನಿಸ್ತೇವೆ. ನಾನು ನೋಡಿದ್ರೆ ಊರ್ಧ್ವಬಾಹು ಇಂತಿಂತ ಹತಮಾರಿತನದ ಸಾಧನೆ ಮಾಡುವವರಿದ್ದಾರೆ. ಅದು ಮೊದಲು ಕಲಿಸಿಕೊಟ್ಟ ಹಿರಣ್ಯಕಶ. ಊರ್ಧ್ವಬಾಹು ಎರಡೂ ಕೈಯನ್ನು ಮೇಲಕ್ಕೆ ಎತ್ತಿ ಜಪ ಮಾಡಿದ. ನಭೋ ದೃಷ್ಟಿ, ದೃಷ್ಟಿ ಎಲ್ಲಿಡಬೇಕು? ಸಾಮಾನ್ಯವಾಗಿ ಕೃಷ್ಣದೇವರು ಹೇಳಿದ್ದು, ಭಗವದ್ಗೀತೆಯಲ್ಲಿ ಎಲ್ಲರೂ ಹೇಳತಕ್ಕಂತಹದ್ದು ಅದು, ನಾಸಿಕಾಗ್ರಂ ಸಂಪ್ರೇಕ್ಷಮಾಣ, ನಮ್ಮ ಮೂಗಿನ ತುದಿಯನ್ನು ನೋಡಿಕೊಂಡು ನಾವು ಜಪ ಮಾಡಬೇಕು ಅಂತ. ಮೂಗಿನ ತುದಿ ನೋಡಬೇಕು ಅಂತ ಇಲ್ಲಿ ಬೇಡ, ನಿಮ್ಮ ಮನೆಗೆ ಹೋಗಿ ಪ್ರಯತ್ನ ಮಾಡಿ, ಸಾಧ್ಯನಾ ಅಂತ ನೋಡಿ. ಕೊನೆಗೆ ಏನು ಮಾಡಬೇಕು, ಕಣ್ಣನ್ನು ತರಲಿಕ್ಕೆ ಆಗುದಿಲ್ಲ, ಕೊನೆ ಮೂಗನ್ನು ಎಳೆದು ಕಣ್ಣಿನ ಹತ್ರ ಕೊಂಡೋಗ್ಬೇಕಷ್ಟೇ. ಮತ್ತೆ ಅದು ಅದೇ ಒಂದು ಚಿಂತೆ ಆಗಿಬಿಡುತ್ತೆ. ಅಂದ್ರೆ ಏಕಾಗ್ರತೆ ಬರಬೇಕಾಗಿದ್ರೆ, ಪ್ರಯತ್ನ ಪಟ್ಟರೆ ಕಣ್ಣಿನ ದೃಷ್ಟಿ ಅದು ಮೂಗಿನ ತುದಿಗೆ ಬರಬೇಕು, ಅಂದ್ರೆ ಏಕಾಗ್ರತೆ ಬರಬೇಕು. ಹಿರಣ್ಯಕಶಿಪುವಿನ ಕ್ರಮನೇ ಬೇರೆ. ಅದೇನು ನಭೋ ದೃಷ್ಟಿ, ಆಕಾಶವನ್ನು ನೋಡಿ ಜಪ ಮಾಡಲಿಕ್ಕೆ ಪ್ರಾರಂಭ ಮಾಡಿದಂತೆ. ಅಂದ್ರೆ ಕತ್ತು ಮೇಲಕ್ಕೆತ್ತಬೇಕು, ದೃಷ್ಟಿ ಮೇಲಕ್ಕೆ ಇಡಬೇಕು, ಇಟ್ಟು ಮೇಲೆ ನೋಡ್ತಾ ಜಪ ಮಾಡಬೇಕು. ನಭೋ ದೃಷ್ಟಿ, ಅದು ಒಂದು ಕ್ಷಣ ಅಲ್ಲ, 100 ವರ್ಷ ಹೀಗೆ ಆಕಾಶವನ್ನು ನೋಡಿ ಜಪ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ನಭೋ ದೃಷ್ಟಿ, ನಮಗೆ 3 ಅರ್ಗೆ ಕೊಡಬೇಕು ಸೂರ್ಯನಿಗೆ. ಸೂರ್ಯ ಅಂತ ಹೇಳುತ್ತೇವೆ, ಕಣ್ಣು ಮುಚ್ಚಿಬಿಡ್ತೇವೆ, ನೋಡ್ಲಿಕ್ಕೆ ಆಗುದಿಲ್ಲ ಸೂರ್ಯನನ್ನು. ನಭೋ ದೃಷ್ಟಿ, ಸೂರ್ಯನನ್ನು ಕಂಡಿದ್ದೀರಾ? ಮಧ್ಯಾಹ್ನದ ಸುಡು ಬಿಸಿಲಿನಲ್ಲಿ ಸೂರ್ಯನನ್ನು ನೋಡ್ಲಿಕ್ಕೆ ಸಾಧ್ಯನ? ನಭೋ ದೃಷ್ಟಿ, ಆಕಾಶದಲ್ಲಿ ಸೂರ್ಯನಿಗೆ ಕಣ್ಣು ಕೊಟ್ಟು ಜಪ ಮಾಡಿದ ಅಂತೆ, 100 ವರ್ಷ ಜಪ ಮಾಡಿದ. ಅದಕ್ಕೆ ದೈತ್ಯರ ತಪಸ್ಸು ಅಂತ ಹೇಳೋದು. ಪಾದ ಅಂಗುಷ್ಟ ಆಶ್ರಿತ ಅವನಿಗೆ, ನಿಂತು ಜಪ ಮಾಡ್ತಿದ್ದ ಅಂತ. ನಿಂತು ಜಪ ಅಂದ್ರೆ ನಾವು ಸ್ವಲ್ಪ ಪ್ರಯತ್ನ ಪಡಬಹುದು, 100 ವರ್ಷ ಅಲ್ಲದಿದ್ರು, 100 ದಿನ ಅಲ್ಲದಿದ್ರು, 100 ಗಂಟೆ ಅಲ್ಲದಿದ್ರು, 100 ನಿಮಿಷ ಅಲ್ಲದಿದ್ರು, 100 ಸೆಕೆಂಡ್ ಅಲ್ಲದಿದ್ರು, 1 ಸೆಕೆಂಡ್ ನಾವು ಮಾಡಬಹುದು. ಆದ್ರೆ ಅಂಗುಷ್ಟಾಶ್ರಿತಾವನಿಹಿ, ಪಾದ ಅಂಗುಷ್ಟ ಆಶ್ರಿತಾವನಿಹಿ, ಪಾದದ ಅಂಗುಷ್ಟವನ್ನು ಆಧರಿಸಿ ನಿಂತು ಜಪ ಮಾಡಿದ. ಬರೀ ನಿಂತಲ್ಲ, ಪಾದದ ಅಂಗುಷ್ಟದಲ್ಲಿ, ಎಲ್ಲ ಬೆರಳು ಅಲ್ಲ, ಬರೀ ಅಂಗುಷ್ಟದಲ್ಲಿ ನಿಂತು ಅವನು ಜಪ ಮಾಡಿದ ಅಂತ. ಪಾದ ಅಂಗುಷ್ಟ ಆಶ್ರಿತಾವನಿಹಿ, ಇದಕ್ಕೆ ಶಕ್ತಿ, ತಪಸ್ಸಿನ ಶಕ್ತಿ ಹೇಳೋದು. ಇದಕ್ಕೆ ದೈತ್ಯರು ಸಾಧನೆ ಮಾಡಲಿಕ್ಕೆ ಹೊರಟ್ರೆ ಎಷ್ಟು ಹಠಮಾರಿತನ ಅವರಿಗಿದೆ ಅಂತ. ಗುರಿ ಮುಟ್ಟುವ ತನಕ ಅವರು ಹಿಂದೆ ಬರುವುದಿಲ್ಲ. ಅವರು ಸಂಕಲ್ಪ ಮಾಡಿದ್ರೆ ಅದು ಗುರಿ ಮುಟ್ಟಬೇಕು. ಅಲ್ಲಿವರೆಗೆ ಬ್ರಹ್ಮದೇವರನ್ನು ಒಲಿಸಲಿಕ್ಕೆ ಅಂತ ಬಂದಿದ್ದಾನೆ, ಬ್ರಹ್ಮದೇವರು ಒಲಿಯುವ ತನಕ ವಾಪಸ್ ಬರುವಂತಹ ಪ್ರಶ್ನೆನೇ ಇಲ್ಲ ಅಂತ ತೀರ್ಮಾನ ಮಾಡಿ ಅದು ಪಾದದಿಂದ ಅಂಗುಷ್ಟದಿಂದ ಆಧರಿಸಿ ನಿಂತು ಊರ್ಧ್ವದಲ್ಲಿ ದೃಷ್ಟಿ ಇಟ್ಟು ಜಪ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಜಪ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಅದು ಪ್ರಳಯ ಕಾಲದ ಹೇಗೆ ಹಾಗಾಯ್ತಂತೆ. ಇಡೀ ಜಗತ್ತಿನಲ್ಲಿ ಎಲ್ಲ ಕಡೆ ಬಿಸಿಲು 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 ಆಯ್ತಂತೆ. ಆ ಬಿಸಿ ಎಲ್ಲಿವರೆಗೆ ತಟ್ಟಿತು ಅಂದ್ರೆ ದೇವಲೋಕ ತನಕ ಮುಟ್ಟಿತಂತೆ. ದೇವಲೋಕದ ದೇವತೆಗಳ ಆಸನ ಬಿಸಿ ಆಗ್ಲಿಕ್ಕೆ ಪ್ರಾರಂಭ ಆಯ್ತು. ಜಪ ಮಾಡಿದ್ದು ಹಿರಣ್ಯಕಶಿಪು, ಬಿಸಿಯಾದದ್ದು ಹಿರಣ್ಯಕಶಿಪುವಿಗೆ. ಆದ್ರೆ ಬಿಸಿಯ ಸ್ಪರ್ಶ ತಟ್ಟಿದ್ದು ದೇವತೆಗಳಿಗೆ, ಅಲ್ಲಿ ಕೂಡ್ಲಿಕ್ಕಾಗಿಲ್ಲ ದೇವತೆಗಳಿಗೆ, ಯಾಕಂದ್ರೆ ಅವರಿಗೆ ಬಿಸಿಲು ತಡೆಯಲಿಕ್ಕಾಗಲಿಲ್ಲ ಅಂತೆ. ಸೂರ್ಯ ಆಕಾಶದಲ್ಲಿ ಉದಯಿಸಿದ್ರೆ ಕಾದ್ರೆ ಹೇಗೆ ಮನೆಯೆಲ್ಲ ಬಿಸಿ ಆಗಬೇಕು, ಹಾಗೆ ಹಿರಣ್ಯಕಶಿಪು ಕೆಳಗೆ ಜಪ ಮಾಡಿದರೆ ದೇವಲೋಕ ಬಿಸಿ ಆಗ್ಲಿಕ್ಕೆ ಪ್ರಾರಂಭ ಆಯ್ತಂತೆ. ದೇವಲೋಕದಲ್ಲಿ ದೇವಾಹ ಸಂಸ್ಥಾನಾನಿ ಬೇದಿರೆ. ಹಿರಣ್ಯಕಶಿಪುವಿನ ಜಪ ಅಂದ್ರೆ ಹಾಗೆ, ಜಪ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ದೇವತೆಗಳು ಆಚೆ ಈಚೆ ಹೋಗ್ಬೇಕಲ್ಲ, ದೇವತೆಗಳ ವಾಕಿಂಗ್ ಎಂತದೂ ಇಲ್ಲ, ಎಲ್ಲ ಸ್ತಬ್ಧವಾಗಿ ಬಿಟ್ಟಿತು. ತಮ್ಮ ತಮ್ಮ ಮನೆಯಲ್ಲಿ ಆರಾಮವಾಗಿ, ಆರಾಮ ಅಂತ ಹೇಳಲಿಕ್ಕಿಲ್ಲ, ವಿರಾಮ ಇಲ್ಲದೆ ಕೂತ್ಬಿಟ್ರು. ಅಲ್ಲೇ ಭಾರಿ ಚಿಂತಾಕ್ರಾಂತರಾಗಿ ಕೂತ್ರು. ಇನ್ನೇನು ಮಾಡೋದು, ಬಿಸಿ ಜಾಸ್ತಿ ಆಗ್ಲಿಕ್ಕೆ ಪ್ರಾರಂಭ ಆಯ್ತು. ದೇವತೆಗಳು ಪ್ರಳಯ ಕಾಲವನ್ನೇ ಒಂದ್ಸಲ ನೆನಪಿಸಿಕೊಂಡ್ರಂತೆ, ಪ್ರಳಯ ಕಾಲ ಬಂತೋ ಏನೋ ಅಂತ. ಎಲ್ಲ ದೇವತೆಗಳು ಒಟ್ಟು ಸೇರಿದ್ರು. ಇನ್ನೇನು ಮಾಡಬೇಕು ಅಂತ ಆಲೋಚನೆಗೆ ಇಳಿದ್ರು. ಕೊನೆಗೆ ಒಂದು ಉಪಾಯ ಬ್ರಹ್ಮದೇವರ ಹತ್ರ ಹೋಗಿ ಹೇಳಿದ್ರು. ಒಂದೇ ಪರಿಹಾರ ಅಂತ. ಸ್ವಾಮಿ ಏನು ಅಂತ ಕೇಳಿದ್ರು ಬ್ರಹ್ಮದೇವರು. ನಿಮ್ಮ ಮನೆಗೆ ಬಿಸಿಲು ಬರಲಿಲ್ಲ ಅಂತ. ಈ ನಾಲ್ಕೈದು ಉಪ್ಪರಿಗೆ ಮನೆ ಮಾಡ್ತೇವಲ್ಲ, ಅದರಿಂದ ಒಂದು ಒಳ್ಳೇದೇನು ಅಂದ್ರೆ ಕೆಳಗಿನ ಮನೆಯವನಿಗೆ ಸೇಫ್ಟಿ ಇದೆ, ಆರಾಮ. ಯಾಕೆಂದ್ರೆ ಬಿಸಿಲು ಮೇಲಿನ ಉಪ್ಪರಿಗೆ ಬಂದು ಅದರ ಕೆಳಗಿನ ಫ್ಲೋರಿಗೆ ಬಂದು ಕೊನೆಗೆ ಗ್ರೌಂಡ್ ಫ್ಲೋರಿಗೆ ಬರಬೇಕು. ಆಗ ಬಿಸಿಲು ಸಾಯಂಕಾಲ ಆಗಿರ್ತದೆ. ಹಾಗೆಯೇ ದೇವಲೋಕದಲ್ಲಿ ಹೇಗೆ ಕೆಳಗಿನ ಲೋಕದವರಿಗೆ ಹಿರಣ್ಯಕಶಿಪುವಿನ ತಪಸ್ಸಿನ ಬಿಸಿ ಮೊದಲು ಮುಟ್ಟುದು, ಆ ಮೇಲಿನ ಲೋಕದಲ್ಲಿ ಇರ್ತಾರಲ್ಲ ಕೊನೆಗೆ ಮುಟ್ಟಬೇಕು. ಬ್ರಹ್ಮದೇವರು ಸತ್ಯಲೋಕ, ಕೊನೆಯ ಉಪ್ಪರಿಗೆ ಮನೆ. ಹಾಗಾಗಿ ಹಿರಣ್ಯಕಶಿಪುವಿನ ಬಿಸಿ ಅದು ಸ್ವಹ ಮಹ ಜನಹ ತಪಃ ಕೊನೆಗೆ ಸತ್ಯಲೋಕಕ್ಕೆ ಮುಟ್ಟಬೇಕು. ದೇವತೆಗಳು ಹೇಳಿದ್ರು, ಸ್ವಾಮಿ ಮೊದಲು ನಮ್ಮ ಮನೆ ಬಿಸಿಯಾದ್ದು, ನಿಮ್ಮ ಮನೆ ಬಿಸಿಯಾಗಲಿಕ್ಕೆ ಇನ್ನೂ ಕಾಲ ಉಂಟು, ಆದ್ರೆ ಅಷ್ಟು ಕಾಲ ಕಾಯುವುದು ಬೇಡ, ಏನಾದರೂ ಒಂದು ವ್ಯವಸ್ಥೆ ಮಾಡಿ. ಇಂದ ದೇವತೆಗಳು ಹೋಗಿ ಬ್ರಹ್ಮದೇವರ ಹತ್ರ ತಮ್ಮ ದುಃಖವನ್ನು ತೋಡಿಕೊಂಡ್ರಂತೆ. ನಾವು ಮಾಡಬೇಕಾದ ಕರ್ತವ್ಯ ಏನು, ನಮ್ದೇನು ಮಾಡಬೇಕಾದ್ದು ಮುಂದೆ ಹೇಳಬೇಕು ಅಂತ ದೇವತೆಗಳು ಎಲ್ಲ ಸೇರಿ ಒಟ್ಟು ಸೇರಿ ನಿವೇದನೆ ಮಾಡಿಕೊಂಡ್ರು ಚತುರ್ಮುಖ ಬ್ರಹ್ಮದೇವರಿಗೆ. ಚತುರ್ಮುಖ ಬ್ರಹ್ಮದೇವರು ಹೇಳಿದ್ರು, ಇವೆಲ್ಲ ಬಂದಿದ್ದೀರಿ, ಆದ್ರೆ ನಿಮಗೆಲ್ಲ ಕಷ್ಟ ಆಗಿದೆ, ಕಷ್ಟ ಆದ್ರೆ ಪರಿಹಾರ ಏನು ಮಾಡಬೇಕು ಅಂತ ಬ್ರಹ್ಮದೇವರು ಕೇಳಿದ್ರು. ಅದಕ್ಕೆ ದೇವತೆಗಳು ಹೇಳಿದ್ರು, ಆ ಹಿರಣ್ಯಕಶಿಪುಗೆ ಏನು ಬೇಕೋ ಅದನ್ನು ಕೊಟ್ಟುಬಿಡಿ. ವೀರಪ್ಪನ್ ಇದ್ದ ಅಲ್ವಾ, ಇದ್ದ ಅಂತ ಹೇಳೋದು ಇಲ್ಲ, ಇದ್ದಾನ ಅಂತ ಹೇಳಲಿಕ್ಕಿಲ್ಲ. ಅವನಿಗೆ ಹೇಳ್ತಿದ್ರಲ್ಲ ಎಲ್ಲ ಆಚೆ ಈಚೆ ಇದ್ದವರು, ಅಂದ್ರೆ ಅವರವರ ಮಂದಿ ಹೋದಾಗ, ಅವರ ಮನೆಯವರು ಹೋದಾಗ ಅವರವ್ರ ಮನೆ ಮನೆಯಲ್ಲಿ ಹೇಳಿದ ಸ್ಟೇಟ್ಮೆಂಟ್ ಬರ್ತಿತ್ತು. ಅಲ್ಲ, ವೀರಪ್ಪನ್ ಏನು ಕೇಳ್ತಾನೆ, ಕೊಟ್ಟು ಬಿಡಬಾರ್ದ, ನಮ್ಮ ಮನೆಯವರು ಬರಬಾರ್ದ. ಆಗ ಪಕ್ಕದ ಮನೆಯವರು ಹೇಳಿದ್ರು, ಈಗ ನಿಮ್ಮನೆಯವರು ಹೋದ ಅಂತ ಕೇಳಿದ್ದನ್ನು ಕೊಟ್ರೆ ನಾಳೆ ನಮ್ಮನೆಯವರನ್ನು ಹಿಡ್ಕೊಂಡು ಹೋದ್ರೆ ಏನು ಮಾಡೋದು? ಅದೇ ಪ್ರಶ್ನೆ ಬಂತು. ಅಂದ್ರೆ ಅವನು ಏನು ದುಷ್ಟರಿಗೆ ಏನು ಬೇಕೋ ಅದನ್ನು ಕೊಟ್ಟು ಬಿಟ್ರೆ ನಮ್ಮ ಸಮಸ್ಯೆ ಸಾಲ್ವ್ ಆಯಿತು ಅಂತ ಅಷ್ಟೇ, ಇನ್ನೊಬ್ಬರ ಸಮಸ್ಯೆ ನಮ್ಮ ಸಮಸ್ಯೆ ಅಲ್ಲ. ಬ್ರಹ್ಮದೇವರು ಕೇಳಿದ್ರು ಅಂತೆ, ಈಗ ನೀವೇನು ಹೇಳ್ತೀರಿ, ಅವನೇನು ಕೇಳ್ತಾನೆ ಕೊಟ್ಟುಬಿಡಿ ಅಂತ. ನಾಳೆ ಆ ಕೊಟ್ಟದ್ದೇ ನಿಮಗೆ ಸಮಸ್ಯೆ ಆಗಿ ಬ್ರಹ್ಮದೇವರ ಏನು ಮಾಡೋದು ಅಂತ ನೀವು ಕೇಳಬಾರದು ಅಂತ ದೇವತೆಗಳು ಹೇಳಿದ್ರು. ಒಮ್ಮೆ ಸಮಸ್ಯೆ ಪರಿಹಾರ ಆಗಲಿ, ಮತ್ತೆ ಅಲ್ವಾ, ಮತ್ತೆ ನೋಡೋಣ ಅಂತ. ಬೀಸಿದ ದೊಣ್ಣೆ ತಪ್ಪಿದ್ರೆ ಮತ್ತೆ ಇನ್ನೊಂದ್ಸಲ ಬಂದಾಗ ಜಾಗ್ರತೆ ಮಾಡಿಕೊಟ್ರೆ ಸರಿ. ಬ್ರಹ್ಮದೇವರು ಎಷ್ಟು ಜಾಗರೂಕರಾಗಿದ್ದರು ನೋಡಿ. ಇವತ್ತು ವರ ಕೊಡಿ, ಕಳಿಸ್ತೀರಿ ನೀವು, ಅಲ್ಲಿ ಹೋದ್ರೆ ವರ ಕೊಟ್ಟು ಬರ್ತೇನೆ, ಬಂದ್ರೆ ನಿಮ್ಗೆ ಅದೇ ಮತ್ತೆ ಸಮಸ್ಯೆ ಆಗುತ್ತೆ, ಪುನಃ ಮತ್ತೆ ನೀವು ಬರ್ತೀರಿ. ಒಮ್ಮೆ ಕೊಟ್ಟು ಬನ್ನಿ, ಒಮ್ಮೆ ಹೋಗಿಬಿಡಿ ಇಲ್ಲಿಂದ, ಒಮ್ಮೆ ಬಿಸಿ ತಣ್ಣಗೆ ಆಗದೆ ಅಂತ ದೇವತೆಗಳು ಹೇಳಿದ್ರೆ ನಮಗೆ ಬ್ರಹ್ಮದೇವರು ತೀರ್ಮಾನ ಮಾಡಿದ್ರು. ಆದ್ರೆ ಹಿರಣ್ಯಕಶಿಪುವಿನ ಹತ್ರ ಬರಬೇಕು. ಈ ನಮ್ಗೆ ಅರ್ಥ ಆಯ್ತು, ಹಿರಣ್ಯಕಶಿಪುವಿನ ಜಪ ಏನಾಗಿತ್ತು, ಬ್ರಹ್ಮದೇವರನ್ನು ಒಲಿಸಿಕೊಳ್ಳತಕ್ಕಂಥದ್ದು ಜಪ ಅಂತ. ಆ ಜಪ ಮಾಡಿದ್ರೆ ಇಡೀ ಜಗತ್ತಿಗೆ ಬಿಸಿಯಾಯ್ತು, ಇಡೀ ಜಗತ್ತಿಗೆ ಕ್ಷೋಭೆ ಆಯ್ತು. ಇದು ಯಾಕೆ? ಅದಕ್ಕೆ ನಮ್ಮ ಶಾಸ್ತ್ರಕಾರರು ಹೇಳ್ತಾರೆ, ಜಪ ತಪಸ್ಸು ಎರಡು ರೀತಿಯಾದ್ದು. ಜಗತ್ತಿಗೆ ಹಿತಕಾರಿಯಾದ ತಪಸ್ಸು, ಜಗತ್ತಿಗೆ ಕ್ಷೋಭಕರವಾಗಿರತಕ್ಕಂತಹ ತಪಸ್ಸು. ಹಿರಣ್ಯಕಶಿಪುವಿನ ತಪಸ್ಸು ಜಗತ್ತಿನ ಕ್ಷಯಕ್ಕೆ ಕಾರಣ ಆಯಿತು. ಯಾಕೆ ಅಂದ್ರೆ ತಪಸ್ಸು ಮುಖ್ಯ ಅಲ್ಲ, ತಪಸ್ಸಿನ ಹಿನ್ನೆಲೆ ಮುಖ್ಯ ಅಂತ. ತಪಸ್ಸು ಮುಖ್ಯ ಅಲ್ಲ, ಯಾರ ಬಗ್ಗೆ ತಪಸ್ಸು ಮಾಡ್ತಾನೆ ಅಂತ ಮುಖ್ಯ ಅಂತ. ತಪಸ್ಸು ಮುಖ್ಯ ಅಲ್ಲ, ಹೇಗೆ ತಪಸ್ಸು ಮಾಡ್ತಾನೆ ಅಂತ ಮುಖ್ಯ ಅಂತ. ಈಗ ಏನಾಗಿತ್ತು ಅಂದ್ರೆ ಹಿರಣ್ಯಕಶಿಪುವಿನ ತಪಸ್ಸಿನ ಹಿನ್ನೆಲೆ ಏನು, ಮುನ್ನೆಲೆ ಏನು ಅಂತ ನೀವು ಚಿಂತನೆ ಮಾಡಿ. ಹಿರಣ್ಯಕಶಿಪು ತಪಸ್ಸು ಮಾಡಿದ್ದು ಯಾಕೆ? ಹಿರಣ್ಯಕಶಿಪು ಜಗತ್ತಿಗೆ ಕ್ಷೇಮ ಆಗಲಿ ಅಂತ ಅಲ್ಲ, ಕಾಲೇ ವರ್ಷದ ಪರ್ಜನ್ಯ ಅಂತ ತಪಸ್ಸು ಮಾಡಿದ್ದಲ್ಲ, ಲೋಕಾ ಸಮಸ್ತ ಸುಖಿನೋ ಭವಂತು ಅಂತ ಅಲ್ಲ. ತಪಸ್ಸು ಮಾಡಿದ್ದು ಯಾಕೆ? ತನಗೆ ಅಜಯತ್ವ ಸಿದ್ಧಾರ್ಥಂ, ಅಜರಾಮರತ್ವ ಸಿದ್ಧಾರ್ಥಂ, ಅಪ್ರತಿದ್ವಂದ್ವತ್ವ ಸಿದ್ಧಾರ್ಥಂ, ಏಕರಾಜತ್ವ ಪ್ರಾಪ್ತ್ಯರ್ಥಂ. ಅವರ ಸಂಕಲ್ಪನೆ ಹಾಗೆ ಅಂದ್ರೆ ಜಗತ್ತೆಲ್ಲ ಕ್ಷೀರಾಗಬೇಕು, ನಾನೊಬ್ಬ ಬೆಳೆಯಬೇಕು, ನನ್ನ ಸ್ಥಾನ ಗಟ್ಟಿಯಾಗಬೇಕು ಅಂತ ಅವನು ತಪಸ್ಸು ಮಾಡಿದ್ದು. ಇದು ಕೆಟ್ಟ ತಪಸ್ಸು, ಸಕಾಮಕರ್ಮ ಅಂತ ಕರೀತಾನೆ. ಈ ಸಕಾಮವಾಗಿ ಮಾಡಿರತಕ್ಕಂತಹ ತಪಸ್ಸು, ಆ ಸಕಾಮದಲ್ಲಿಯೂ ಕೂಡ ತನ್ನ ಸ್ವಾರ್ಥದಲ್ಲಿಯೇ ಕೇಂದ್ರೀಕೃತವಾಗಿರತಕ್ಕಂತಹ ತಪಸ್ಸು, ಆದ್ರಿಂದ ಇದು ಜಗತ್ತಿಗೆ ಮಾರಕಾಯಿತು, ಜಗತ್ತಿಗೆ ಕಂಟಕಾಯಿತು. ಇದು ಹಿರಣ್ಯಕಶಿಪುವಿನ ತಪಸ್ಸಲ್ಲಿದ್ದ ಒಂದು ದೋಷ. ನಾವು ಗುಣಗಳನ್ನು ನೋಡಿದ್ದೇವೆ, ದೋಷಗಳನ್ನು ನಾವು ಪಟ್ಟಿ ಮಾಡಬೇಕಾದ್ರು. ಏನು ದೋಷ ಅವರದು ಅಂದ್ರೆ, ಆ ಇಡೀ ಜಗತ್ತಿಗೆ ಅನಿಷ್ಟ ಆಗ್ಲಿ ಅಂತ ಆಲೋಚನೆ ಮಾಡಿ ಅವನು ತಪಸ್ಸು ಮಾಡಿದ್ದು. ಇದು ಹಿರಣ್ಯಕಶಿಪುವಿನ ತಪಸ್ಸಿನಲ್ಲಿರತಕ್ಕಂತಹ ಒಂದು ಪ್ರಬಲವಾಗಿರತಕ್ಕಂತಹ ಒಂದು ದೋಷ. ಇನ್ನೊಂದು ದೋಷ ಇದೆ ಅವಂತು. ಏನು ದೋಷ ಹಿರಣ್ಯಕಶಿಪುವಿನದ್ದು ಅಂತಂದ್ರೆ, ಚತುರ್ಮುಖನನ್ನು ಜಪ ಮಾಡಿದ್ದು. ಹಾಗಾದ್ರೆ ಬ್ರಹ್ಮದೇವರನ್ನು ಸ್ತೋತ್ರ ಮಾಡಿದ್ದು ತಪ್ಪ? ಬ್ರಹ್ಮದೇವರ ಪ್ರೀತಿಗೋಸ್ಕರ ತಪಸ್ಸು ಮಾಡಿದ್ದು ತಪ್ಪ? ಬ್ರಹ್ಮದೇವರು ಜೀವೋತ್ತಮ ಅಲ್ವಾ? ಹೌದು, ಅವನು ಜೀವೋತ್ತಮ ಅಂತ ತಪಸ್ಸು ಮಾಡಿದ್ದಲ್ಲ, ಅವರು ದಾಕ್ಷಿಣ್ಯ ಮೂರ್ತಿ ಕೇಳಿದ್ದನ್ನು ಕೊಡ್ತಾರೆ ಅಂತ ತಪಸ್ಸು ಮಾಡಿದ್ದು. ಆದ್ರೆ ತಪಸ್ಸು ಹೇಗಿರ್ಬೇಕು, ಜಪ ಹೇಗಿರ್ಬೇಕು, ಪೂಜೆ ಹೇಗಿರ್ಬೇಕು ಅಂತಂದ್ರೆ, ಅದು ತಾರತಮ್ಯ. ಯಾವ್ಯಾವ ಕಕ್ಷೆಯಲ್ಲಿ ಯಾರ್ಯಾರು ಇರ್ತಾರೆ ಅವರವರನ್ನು ಅವರವರ ಕಕ್ಷೆಯಲ್ಲಿಟ್ಟು ಪೂಜೆ ಮಾಡಬೇಕು. ಸರ್ವೋತ್ತಮತ್ವೇನ ಭಗವಂತನನ್ನು, ಜೀವೋತ್ತಮತ್ವೇನ ಬ್ರಹ್ಮದೇವರನ್ನು, ಅರ್ಥಾತ್ ಬ್ರಹ್ಮದೇವರಿಗಿಂತ ಮಿಗಿಲಾಗಿರತಕ್ಕ ಸರ್ವೋತ್ತಮ ಶಕ್ತಿ ವಿಷ್ಣು ಇದ್ದಾನೆ ಅಂತ ಚಿಂತನೆ ಮಾಡಬೇಕು. ಇವನ ಜಪದಲ್ಲಿ ವಿಷ್ಣುವಿಗೆ ಬಾಯ್ಕಾಟ್, ವಿಷ್ಣುವನ್ನು ಬಿಟ್ಟುಬಿಟ್ಟಿದ್ದಾನೆ. ಆ ವಿಷ್ಣುವನ್ನು ಓಡಿಸಿ ಇವನು ಜಪವನ್ನು ಪ್ರಾರಂಭ, ತಪಸ್ಸನ್ನು ಪ್ರಾರಂಭ ಮಾಡಿತ್ತು. ಅಂದ್ರೆ ತಾರತಮ್ಯಕ್ಕನುಗುಣವಾಗಿ ಜಪ ಮಾಡಿದ್ದಲ್ಲ. ಆದ್ರಿಂದ ಆ ಜಪ ಏನಾಯಿತು, ತಪಸ್ಸು ಏನಾಯಿತು, ಲೋಕದ ಕ್ಷೋಭೆಗೆ ಕಾರಣ ಆಯಿತು, ಜಗತ್ತಿನ ಅನಿಷ್ಟಕ್ಕೆ ಕಾರಣ ಆಯಿತು. ಆಚಾರ್ಯರು ತಂತ್ರಸಾರದಲ್ಲಿ ತಂತ್ರಸಾರ ಸಂಗ್ರಹದಲ್ಲಿ ಈ ಮಾತು ಹೇಳ್ತಾರೆ. ಒಂದು ಪೂಜೆ ಮಾಡುವವ ಸರಿಯಾಗಿ ಪೂಜೆ ಮಾಡಲಿಲ್ಲ ಅಂತಂದ್ರೆ, ತಾರತಮ್ಯಕ್ಕನುಗುಣವಾಗಿ ಪೂಜೆ ಮಾಡಲಿಲ್ಲ ಅಂದ್ರೆ ಲೋಕಕ್ಕೆ ಕ್ಷೋಭೆ ಆಗ್ತದೆ ಅಂತ ಆಚಾರ್ಯರು ಹೇಳ್ತಾರೆ. ಹಾಗೆ ತಾರತಮ್ಯಕ್ಕನುಗುಣವಾದ ಪೂಜೆ ಆಗಬೇಕಿತ್ತು. ಹಿರಣ್ಯಕಶಿಪುವಿನ ಪೂಜೆಯಲ್ಲಿ ಅದೊಂದು ಮೈನಸ್, ಇದೊಂದು ದೋಷ. ಬ್ರಹ್ಮದೇವರನ್ನು ಸರಿಯಾಗಿ ಭಗವಂತನ ಭೃತ್ಯ, ಭಗವಂತನ ಪುತ್ರ ಅಂತ ಚಿಂತನೆ ಮಾಡಲಿಲ್ಲ. ಇದು ಮತ್ತೊಂದು ಕ್ಷೋಭೆ, ದೋಷ. ಹಾಗಾಗಿ ಜಗತ್ತಿಗೆ ಅನಿಷ್ಟ ಆಯಿತು, ದೇವತೆಗಳ ಸ್ಥಾನಮಾನಕ್ಕೆ ಕುಂದು ಬಂತು, ತೊಂದರೆ ಆಯಿತು. ದೇವತೆಗಳು ಬ್ರಹ್ಮದೇವರಲ್ಲಿ ನಿವೇದನೆ ಮಾಡಿಕೊಂಡ್ರು, ಬ್ರಹ್ಮದೇವರು ಬರುವುದು ಅಂತಾಯಿತು. ಬ್ರಹ್ಮದೇವರು ಭೃಗು ಋಷಿಗಳು ದಕ್ಷ ಮುಂತಾದವರಿಂದ ಕೂಡಿಕೊಂಡು ಬಂದ್ರಂತೆ. ಹಿರಣ್ಯಕಶಿಪು ಎಲ್ಲಿದ್ದಾನೆ? ಅಲ್ಲಿಗೆ. ಬ್ರಹ್ಮದೇವರಿಗೆ ನಾಲ್ಕು ಮುಖ ಎಂಟು ಕಣ್ಣು, ಹುಡುಕಿದ್ರು ಎಲ್ಲಿದ್ದಾನೆ ಹಿರಣ್ಯಕಶಿಪು ಅಂತ. ದೇವತೆಗಳು ಹೇಳಿದ್ದಾರೆ, ಬಂದಿದ್ದಾರೆ. ಬಂದ್ರೆ ಹಿರಣ್ಯಕಶಿಪು ಕಾಣಿಸುವುದಿಲ್ಲ. ಎಷ್ಟು ವರ್ಷ ತಪಸ್ಸಾಗಿತ್ತು? ದಿವ್ಯಶತಂ ಸಮಾಹ, 100 ವರ್ಷ ತಪಸ್ಸಾಗಿತ್ತು. ಅದು ದೇವತೆಗಳ ಲೆಕ್ಕದಲ್ಲಿ 100 ವರ್ಷ ಅಂತ ಹೇಳ್ತಾರೆ. ಮನುಷ್ಯನ ದಂಡ ವರ್ಷದಲ್ಲಿ ಎಷ್ಟು ಹೇಳಲಿಕ್ಕೆ ಸಾಧ್ಯ ಇಲ್ಲದಿದ್ದಷ್ಟು. ಅದು 360 × 100 ಆಗಬೇಕು. ಅಷ್ಟು ವರ್ಷ ತಪಸ್ಸು ಮಾಡಿದ್ದಾನೆ ಹಿರಣ್ಯಕಶಿಪು. ಬ್ರಹ್ಮದೇವರು ಬರ್ತಾರೆ, ನೋಡ್ತಾರೆ, ಏನು ಕಾಣಿಸಿದೆ? ವಲ್ಮೀಕ ತೃಣ ಎಲ್ಲ ಆವರಿಸಿ ಬಿಟ್ಟಿದೆ. ವಲ್ಮೀಕ ಅಂದ್ರೆ ಹುತ್ತ ಬೆಳೆದು ಬಿಟ್ಟಿದೆ, ತೃಣ ಹುಲ್ಲುಗಳು ಬೆಳೆದು ಬಿಟ್ಟಿದೆ, ಬಿದಿರುಗಳೆಲ್ಲ ತುಂಬಿಕೊಂಡಿವೆ. ಹಿರಣ್ಯಕಶಿಪು ಕಾಣಿಸುವುದಿಲ್ಲ. ಅಲ್ಲಿವರೆಗೆ ಜಪ. ಜಪ ಅಂದ್ರೆ ಗೊತ್ತಾಯ್ತು, ಎಂಥದೂ ಆಹಾರ ಇಲ್ಲ ಅವನಿಗೆ, ನಿರಾಹಾರ. ಬ್ರಹ್ಮದೇವರೇ ಆಶ್ಚರ್ಯಭರಿತರಾಗಿ ಕೇಳ್ತಾರೆ, ನಿರಂಬುಹು ಕ ಪ್ರಾಣಾಂಧಾರಯೇತ್ ದಿವ್ಯಶತಂ ಸಮಾಹ ಅಂತ ಕೇಳ್ತಾರೆ. ಅಂದ್ರೆ ನೀರಿಲ್ಲದೆ 100 ವರ್ಷ ಬದುಕಲಿಕ್ಕೆ ಸಾಧ್ಯನಾ? ಆಹಾರ ತೊರೆದು ಇರಬಹುದು, ನೀರು ಕುಡಿದು ಬದುಕಬಹುದು, ನೀರನ್ನು ತೊರೆದು ಬದುಕಲಿಕ್ಕೆ ಸಾಧ್ಯನಾ 100 ವರ್ಷ ಅಂತ. ಹಿರಣ್ಯಕಶಿಪು ಇನ್ನೂ ತಪಸ್ಸು ಮುಂದುವರಿಸಿದ್ದಾನೆ. ಇದು ಹೇಗೆ ಸಾಧ್ಯ? ಅನ್ನ ಆಹಾರವನ್ನು ತೊರೆದು ನಮಗೆ ಒಂದು ಏಕಾದಶಿ ತಂದ್ರನೆ ಹಿಂದೆ ಮುಂದೆ ಹಿಂದೆ ಮುಂದೆ ಯಾರೋ ಹೇಳಿದ್ರು, ಇಲ್ರಿ ಬರುವ ಸಲ 2 ಉಪವಾಸ ಅಂತೆ ಅಂತ. ಈಗಲೇ ಜ್ವರ ಬರಲಿಕ್ಕೆ ಪ್ರಾರಂಭ ಆಗಿದೆ ಕೆಲವರಿಗೆ. ಅಯ್ಯೋ ಡಾಕ್ಟರ್ ಹತ್ರ ತೋರಿಸುವುದು ಆಹಾರ, ಈಗಲೇ ಅದಕ್ಕೆ ಪ್ರಾಕ್ಟೀಸ್ ಮಾಡುವಂತಹದ್ದು, ಅದಕ್ಕೆ ಬೇಕಾದ ತಯಾರಿಕೆ ಎಲ್ಲ. ಹಿರಣ್ಯಕಶಿಪುವಿನ ಹತ್ರ ಕೇಳಿದ್ರೆ, ಎಷ್ಟು ಏಕಾದಶಿರಿ? 2 ಅಲ್ಲ, 100 ವರ್ಷ ಉಪವಾಸ. ನಿರಂಬು ಅಂಬು ನೀರು ಸಹ ಕುಡಿಯದೆ. ಸ್ವಲ್ಪ ವ್ಯತ್ಯಾಸ ಇದೆ ಅವನ ಉಪವಾಸಕ್ಕೆ ನಮ್ಮ ಉಪವಾಸ. ನಮ್ಮ ಉಪವಾಸದಲ್ಲಿ ತೀರ್ಥ ತೆಕ್ಕೊಳ್ಲಿಕ್ಕುಂಟು, ಅವನು ತೀರ್ಥನೂ ತೆಕ್ಕೊಳ್ಲಿಕ್ಕಿಲ್ಲ, ತೀರ್ಥ ವಿರೋಧಿ ಅವ. ಅಂತಹ ತಪಸ್ಸು ಮಾಡಿದ, ಅನ್ನಾಹಾರವನ್ನು ಬಿಟ್ಟು ಬ್ರಹ್ಮದೇವರಿಗೆ ಕೇಳಿದ್ರು, ಎಲ್ಲಿ ಹಿರಣ್ಯಕಶಿಪು? ಹಿರಣ್ಯಕಶಿಪು ಕಾಣಿಸ್ತಾ ಇಲ್ಲ. ತೃಣ ವಲ್ಮೀಕ ಬಿದಿರು ಎಲ್ಲ ತುಂಬಿಬಿಟ್ಟಿದೆ. ಅದು ಏನಾಗಿದೆ ಅಂತಂದ್ರೆ, ಮಾಂಸ ರಕ್ತ ಪಿಪೀಲಿಕಾಭಿ ಎಲ್ಲ ಇರುವೆಗಳೆಲ್ಲ ಸೇರಿಕೊಂಡುಂಟು, ಸೇರಿ ಆ ಮಾಂಸ ಎಲ್ಲ ಖಾಲಿಯಾಗಿಬಿಟ್ಟಿದೆ. ಬರೀ ಪ್ರಾಣಾಹ ಅಸ್ತಿಷು ಸೇರತೆ, ಉಳಿದದ್ದು ಎಷ್ಟು ಅಂದ್ರೆ ಎಲುಬು ಮಾತ್ರ ಉಳಿದಿತ್ತು, ಎಲ್ಲ ಹೋಗ್ತಿ, ಎಂಥದೂ ಇಲ್ಲ. ಹಿರಣ್ಯಕಶಿಪು ಎಲ್ಲಿದ್ದ ಅಂದ್ರೆ ಎಲುಬಿನಲ್ಲಿ ಇದ್ದ. ಆದ್ರೂ ಮಂತ್ರ ಜಪ ಮಾಡ್ತಾರೇ ಇದ್ದಂತೆ. ಹೇಗೆ ಮಾಡ್ತಿದ್ನೋ? ಬ್ರಹ್ಮದೇವರು ಬಂದರು, ನೋಡಿದ್ರು, ಅಪ್ಪ ತಪಸ್ಸು ಸಾಕು, ಸಾಕು ಅಂದ್ರೆ ಆಯಿತು ಅಂತ ಹೇಳಲಿಕ್ಕೂ ತಾಕತ್ತಿಲ್ಲ ಅವನಿಗೆ. ಹೇಗೆ ಮಾತಾಡಬೇಕು? ಒಂದು ಏಕಾದಶಿ ಮಾಡಿದ್ರೆ ಮರು ದಿವಸ ನೋಡಿದ್ರೆ ಪಾಪ ಮಾತಾಡಿಸ್ಲಿಕ್ಕೆ ಎಷ್ಟು ಹೊತ್ತು ಬೇಕು ನಮಗೆ? ಅವನು ಇಷ್ಟು ತಪಸ್ಸು ಮಾಡಿ ಉಪವಾಸ ಕೂತವನತ್ರ ಮಾತನಾಡಿಸುವ ಕ್ರಮ ಹೇಗೆ? ಅವನಿಗೆ ಸಾಕು ಅಂತ ಹೇಳಲಿಕ್ಕಾಗುವುದಿಲ್ಲ. ಬ್ರಹ್ಮದೇವರೇ ಅದಕ್ಕೆ ಪರಿಹಾರವನ್ನು ಹೇಳಬೇಕು. ಬ್ರಹ್ಮದೇವರು ಅವನಿಗೆ ಶರೀರವನ್ನು ಕೊಟ್ಟರು, ಮಾತನಾಡಿಸಿದರು. ಏನು ಮಾತನಾಡಿಸಿದರು? ಹೇಗೆ ಅವರನ್ನು ಬದುಕಿಸಿದರು?